ಬಿಡಿ
ಟೈಮ್ ಎಷ್ಟಿದೆ ಎಷ್ಟು ಎಷ್ಟು ಟೈಮ್ ಸುಮ್ಮನೆ
ಒಂದು ಗಂಟೆ ಎರಡು ನಿಮಿಷ
ಈಗ ಎಷ್ಟು ಕೂರ್ಸಲ್ಲ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣಸ್ವದಾದೀನ್ ಪ್ರಾಣಾನ್ ನಮೋ ಭಗವತಿ ಪುರುಷಾಯ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೀಯೋಪಿ ಚ ದಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಪದ್ಮಾಯ ಚ ನಮೋ ನಮಃ ವಸತು ಶ್ರೀಮದಾನಂದ ತೀರ್ಥೇಂದ್ರೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಮುನಿಗೃಹಪತಿ ವಾಣಿತೇ ಕರವಾಣ್ಯಂಬ ಚರಣಂ ಹೃದಿ ಸರ್ವದಾ ಮದ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವದ ಹರಾಯ ಭಜಕಾರಿಷ್ಟ ಹರಾಯ ಪುರವೈರಿಣಿ ಭವಾಯ ಭವತೇ ಭೂಯಾತ್ ಶಿವಾಯ ಶಿವಸಾ ನಮಃ ಉಮೇಶಾತ್ಯಸುರಾವೋಹುಂಗೀಡೇ ಚೇತೋಭಿವಾದಿನಃ ಯೂಯಂ ಸರ್ವೇ ಪ್ರಕುರುತ ಮನೋ ಮೇ ಮಧ್ವಭಾವ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮಗುರುಂ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಪೃಥ್ವೀಮಂಡಲಮಧ್ಯಸ್ಥ ಪೂರ್ಣಬೋಧಮತಾನುಗಾ ವಿಷ್ಣವಾ ವಿಷ್ಣುಹೃದಯ ತಾನ್ನಮಸ್ಯೇ ಗುರೂನ್ ಮಮ ಶ್ರೀಗುರುಭ್ಯೋ ನಮಃ ಹರಿ ಜನ್ಮಾದ್ಯಶ್ರಯತೋ ಅನ್ವಯಾಧಿಕರತಶ್ಚಾರ್ಥೇಶು ಭಿನ್ನಸ್ವರ ತೇನೆ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿಗಳಾಮ್ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇದ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾರೀರ್ಚಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಕಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಶಶಕ್ಲಾತ್ಮಕಸ್ಯ ವಿಷ್ಣೋ ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತ ಪರಮಪವಿತ್ರವಾದಂತಹ ಶ್ರೀಧೋತ್ತಮ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ ಸಾಕ್ಷಾತ್ ಶ್ರೀ ಪ್ರಾಣದೇವರ ಸನ್ನಿಧಿ. ಇಂಥ ಶುಭ ಸಂದರ್ಭದಲ್ಲಿ ಶ್ರೀಮದ್ಭಾಗವತ ಸಾರೋದ್ಧಾರ ಕೃತಿಯ ಮಂಗಲ ಕಾರ್ಯಕ್ರಮವನ್ನು ಇಲ್ಲಿ ಯೋಜನೆ ಮಾಡಿದ್ದಾರೆ. ಶ್ರೀಮದ್ಭಾಗವತ ಲೋಕ ಕಂಡಂಥ ಮಹೋನ್ನತವಾದ ಕೃತಿ, ಸ್ವತಃ ಶ್ರೀಮದ್ ಆಚಾರ್ಯರು ಅದಕ್ಕೆ ತಾತ್ಪರ್ಯ ಬರೀತಾರೆ ಅಂತ ಹೇಳಿದರೆ ಅದರ ಮಹತ್ವ ಎಷ್ಟೋ ಅಂತ ಊಹೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. 18 ಉಪಪುರಾಣಗಳು, 18 ಮಹಾಪುರಾಣಗಳು, ಅದರಲ್ಲಿ ಒಂದಕ್ಕೆ ಮಾತ್ರ ಶ್ರೀಮದ್ ಆಚಾರ್ಯರು ಬರೀತಾ ಅದು ಇತರ ಎಲ್ಲ ಪುರಾಣಗಳಿಗಿಂತ ಸರ್ವಶ್ರೇಷ್ಠವಾದಂಥ ಕೃತಿಯನ್ನು ನಿರೂಪಣೆ ಮಾಡ್ತಾ, ಜೊತೆಗೆ ಅದು ಒಂದನ್ನು ತಿಳ್ಕೊಂಡ್ರೆ ಎಲ್ಲ ಪುರಾಣನ ತಿಳ್ಕೊಂಡಂತೆ ಲೆಕ್ಕ. ಭಾಗವತ ತಾತ್ಪರ್ಯ ಅಂದರೆ ಭಾಗವತ ತಾತ್ಪರ್ಯ ಅಷ್ಟೇ ಅಲ್ಲ, ಪುರಾಣ ಸ್ಥಾನ ಪಂಥಾನ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖ ಚಕ್ರೇ ಶ್ರೀ ಭಾಗವತ ನಿರ್ಣಯ. ಇಡೀ ಪುರಾಣ ಪ್ರಪಂಚಕ್ಕೆ ಬರೆದ ಭಾಷ್ಯ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯ. ಅದರ ಹಿನ್ನೆಲೆಯಲ್ಲಿ ನೋಡಿದಾಗ ಮಾತ್ರ ಭಾಗವತ ನಮಗೆ ಅರ್ಥವಾಗುತ್ತದೆ. ಅಂತಹ ಭಾಗವತ 18,000 ಶ್ಲೋಕಗಳ ವಿಶಿಷ್ಟವಾದ ಕೃತಿ, 12 ಸ್ಕಂದಗಳು, ಅದರಲ್ಲಿ ದಶಮಸ್ಕಂದ, ಪೂರ್ವಾರ್ಧ, ಉತ್ತರಾರ್ಧ ಅಂತ ಎರಡು ಭಾಗ ಬೇರೆ, ಜೊತೆಗೆ ಅನೇಕ ವಿಧವಾದಂತಹ ಪ್ರಮೇಯಗಳ ಮಹಾಸಾಗರ ಶ್ರೀಮದ್ ಭಾಗವತ. ಅದನ್ನೆಲ್ಲ ಅವರನ್ನು ಸಮಗ್ರವಾಗಿ ವರ್ಣನೆ ಮಾಡೋದಕ್ಕೆ ಅತ್ಯಂತ ಉಪಕಾರಕವಾದ ಕೃತಿಯನ್ನಾಗಿ ಶ್ರೀ ವಿಷ್ಣು ತೀರ್ಥರು, ಬಾದರೂರು ಸ್ವಾಮಿಗಳು ಅಂತ ಪ್ರಸಿದ್ಧ, ಆರಣ್ಯಕಾಚಾರ್ಯರು, ಅಡವಿ ಆಚಾರ್ಯರು ಮೊದಲಾದ ರೀತಿಯಲ್ಲಿ ಪ್ರಸಿದ್ಧರಾದ ಮಹಾನುಭಾವರು ಶ್ರೀಮದ್ ಭಾಗವತ ಸಾರೋದ್ಧಾರ ಅನ್ನೋ ಕೃತಿಯ ಮೂಲಕವಾಗಿ ನಮಗೆ ಅನುಗ್ರಹ ಮಾಡಿದ್ದಾರೆ. ಒಟ್ಟು ಅದಿರೋ ನೋಡಿದರೆ 18,000 ಶ್ಲೋಕಗಳು. ಇವರು ಆರಿಸಿರೋದು ಬರೀ 365 ಶ್ಲೋಕ ಅಷ್ಟೇ, ಬರೀ 365 ಶ್ಲೋಕ ಮಾತ್ರ. ಯಾತಕ್ಕೆ ಹಾಗೆ ಆರಿಸಿದ್ರು ಅಂದರೆ ದಿವಸಕ್ಕೆ ಒಂದರಂತೆ ಓದಿದ್ರೆ ವರ್ಷದಲ್ಲಿ ಮುಗಿದೋಗುತ್ತೆ ಅಂತ. ದಿವಸಕ್ಕೆ ಒಂದಾದರೂ ಕೂಡ ವರ್ಷಕ್ಕೆ ಮುಗಿದೋಗುತ್ತೆ. 30 ಪ್ರಕರಣ ಮಾಡ್ತಾರೆ. ಅದಕ್ಕೆ ಅಂದರೆ ದಿವಸಕ್ಕೆ ಒಂದು ಪ್ರಕರಣ ಓದಿದ್ರೆ ಒಂದು ತಿಂಗಳಿಗೆ ಮುಗಿಯುತ್ತೆ ಅಂತ. ಶ್ಲೋಕ ವೈಸ್ ಓದಿದರೆ ವರ್ಷ, ಪ್ರಕರಣ ವೈಸ್ ಓದಿದರೆ ಅದು ತಿಂಗಳಿಗೆ ಮುಗಿಯುತ್ತೆ. ಸರಿ, ಅವರು ಒಂದು ದಿವಸಕ್ಕೆ ಮುಗಿಯುತ್ತೆ. ಇನ್ನೂ ಹೇಳೋದಾದರೆ ಭಾಗ ಒಂದೇ ಗ್ರಂಥ ಮಾಡ್ತಾ ಈಗ ಕಂದ ಸಾರೋದ್ಧಾರ ಮಾಡಲಿಲ್ಲ, ಎಲ್ಲದಕ್ಕೂ ಒಟ್ಟು ಸಾರೋದ್ಧಾರ ಮಾಡಿದ್ರೆ ಒಂದೇ ದಿವಸದಲ್ಲಿ ಇಡೀ ಭಾಗ 300 ಶ್ಲೋಕ ಹೊಡೆದು ಎಷ್ಟೊತ್ತೆ ಕುಂತಿಳ್ಕೊಂಡಿದ್ದೀರಿ? ಇನ್ನೊಂದು 2 ಗಂಟೆ ಸಾಕು, ಪರಮಾವಧಿ 2 ಗಂಟೆ ಸಾಕು. ನಿತ್ಯ ಪಾರಾಯಣ ಮಾಡಬಹುದು. ಅದರ ಮಹತ್ತರವಾದ ಫಲ ಅಂದರೆ ಶ್ರೇಷ್ಠವಾದಂಥ ಪ್ರಮೇಯಗಳೆಲ್ಲ ಹೃದ್ಗತ ಆಗಿಬಿಡುತ್ತೆ. ಅಷ್ಟು ಅನುಕೂಲ ಮಾಡಿಕೊಂಡಿದ್ದಾರೆ. ಅಂಥ ಕೃತಿಯಲ್ಲಿ 30 ಪ್ರಕರಣಗಳು. ಆ ಪ್ರಕರಣ ಜೋಡಣೆ ಹೇಗಿದೆ ಅಂದರೆ, ಒಬ್ಬ ಸಾಧಕನಾದ ಜೀವ ಯಾವ ರೀತಿ ಸಾಧನೆ ಮಾಡಬಹುದು? 30 ಮೆಟ್ಟಲು ಅಂತ ಭಾವಿಸಬಹುದು. ಇಲ್ಲಿಂದ ನಾವು ಸಾಧನೆ ಶುರು ಮಾಡಿದರೆ 30 ಮೆಟ್ಟಲಿಗೆ ನಾವು ಭಾಗವತದ ಒಂದು ಶಿಖರವನ್ನು ಮುಟ್ತೇವೆ ಅಂತ. ಇನ್ನು ಭಗವಂತನ ಸ್ಥಾನ ವೈಕುಂಠ ಲೋಕದ ಶಿಖರಗಳು ಅಂದರೆ ಅದೇ ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ನವೀತ್ಯ. 13 ಸಾಧನೆಯ ಘಟ್ಟಗಳನ್ನು ಅವರು ತಿಳಿಸ್ತಾ ಹೋಗ್ತಾರೆ. ಅದನ್ನು ತಿಳ್ಕೊಂಡ್ರೆ ಭಾಗವತವನ್ನು ಮರಣ ಮಾಡೋದು ಭಾರಿ ಸುಲಭ. ಭಾಗವತ ಸಾರೋದ್ಧಾರ, ಭಾಗವತದ ಸಾರವನ್ನು ಉದ್ಧಾರ, ಎತ್ತಿಕೊಡೋದು ಅಂತ. ಭಾಗವತದ ಸಾರವನ್ನು ಎತ್ತಿಕೊಡು, ಭಾಗವತದೇ ಸಾರ, ಅದರ ಸಾರವನ್ನು ಕೊಡ್ತಾ ಇದ್ದ. ಪುರಾಣಾನಾಂ ಸಾರ ರೂಪ ಶ್ರೀಮದ್ ಭಗವತೋದಿತ. ಸಕಲ ಪುರಾಣಗಳ ಸಾರ, ಸಾರಗಳ ಸಾರ ಭಾಗವತ ಸಾರ. ಭಾಗವತ ಅದರ ಸಾರ, ಭಾಗವತ ತಾತ್ಪರ್ಯ ನಿರ್ಣಯ, ಅದರ ಉದ್ಧಾರ. ಇನ್ನೊಂದು ಅರ್ಥ ಇಟ್ಕೊಂಡ್ರೆ ಭಾಗವತ ತಾತ್ಪರ್ಯ ಸಮೇತವಾದ ಭಾಗವತವನ್ನು ಹೇಳಕ್ಕೆ ಕೊಟ್ಟಿದ್ದಾರೆ ಹೊರತು ಬರೀ ಭಾಗವತವನ್ನಲ್ಲ. ಇನ್ನು ಭಾಗವತ ಸಾರ, ಅದಕ್ಕೆ ರಸೋ ಸಾರೋ ವರಶ್ಚೇತಿ. ರಸ ಇನ್ನೊಂದು ಅರ್ಥ, ಭಾಗವತ ರಸದ ಉದ್ಧಾರ. ರಸದ ಉದ್ಧಾರ ಅಂದ್ರೇನು? ಹಣ್ಣಿರುತ್ತೆ, ರಸದೊಳಗೆ ಬರೋದಿಲ್ಲ, ಹಿಂಡಿದಾಗ ಹಣ್ಣು ಬರುತ್ತೆ. ಹಿಂಡಕ್ಕೆ ಭಾರಿ ಶಕ್ತಿ ಬೇಕು, ಬಲ ದುರ್ಬಲರಿಗೆ ಹಿಂಡಕ್ಕಾಗೋದಿಲ್ಲ, ಬಲಿಷ್ಠರು ಹಿಂದಲಿಕ್ಕೆ ಸಾಧ್ಯ. ಭಾಗವತದ ಹಣ್ಣನ್ನು ಭಾರಿ ಬಲಿಷ್ಠ ಹಿಂಡಿಕೊಟ್ರು. ಬಳಿತ್ಥ ಬಳಿತ್ಥ ಸುಪ್ತ ಪ್ರತಿಪಾದ್ಯರಾದ ವಾಯುದೇವರೇ ಅದರ ಪೂರ್ತಿ ಹಿಂಡ್ಕೊಟ್ಟ ಮಹಾನುಭಾವ. ಉಳಿದವರಿಗೆಲ್ಲ ಆಗೋದಿಲ್ಲ. ಅದರ ಮೇಲೆ ಉಳಿದವರೆಲ್ಲ ಯಥಾಶಕ್ತಿ ನಮಗೆ ಮಾಡಿರುವುದು ಅಡಿಗೆನ ಹಂಚಿದರೆ ಹೇಗೋ ಹಾಗೆ. ಅನಂತರದ ಗ್ರಂಥಕಾರರೆಲ್ಲ ಅದನ್ನು ಹಂಚುತ್ತಾ ಬಂದಿದ್ದಾರೆ. ಬಿಟ್ಟು ತೀರ್ಥರು ಭಾಗವತದ ರಸ ನಿಗಮ ಕಲ್ಪತರೋರ್ ಗಲಿತಂ ಶುಕಮುಖಾದ ಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ. ಆ ಪದ ಇಟ್ಟಿದ್ದ, ರಸಮಾಲಯ ಮುಹುರಹೋ ರಸಿಕ ಭುವಿ ಭಾವುಕಾಹ. ಈ ರೀತಿಯಲ್ಲಿ ಆರಂಭ ಮಾಡ್ತಾ ಶ್ರೀಮದ್ ಭಾಗವತ ಆಗತಿ ಪ್ರಕರಣ. ಮೊದಲು ಭಾಗವತ ಹೇಗೆ ಬಂತು ಅಂತ ಹೇಳ್ತಾರೆ. ಅದನ್ನೆಲ್ಲ ಒಂದೊಂದು ಪ್ರಕರಣ ಒಂದು ದಿವಸಕ್ಕೆ ಆಗೋದಿಲ್ಲ, ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಭಾಗವತ ಹೇಗೆ ಬಂತು ಬಂತು ಎಲ್ಲಿವರೆಗೆ ಬರಬೇಕೀಗ? ಪರಿಷ್ಠದ ಅದನ್ನು ಬರಬೇಕು. ಮುಖ್ಯ ಘಟ್ಟ ಭಗವಂತನಾದ ಶ್ರೀನಾರಾಯಣ ವೇದವ್ಯಾಸ ರೂಪದಿಂದ ರಚನೆ ಮಾಡಿದ ಕೃತಿ ಶ್ರೀಮದ್ ಭಾಗವತ. ಭಾಗವತ ವೇದಗಳ ಕಲ್ಪವೃಕ್ಷದ ಹಣ್ಣು ಅಂತ ಕರೆದಿದ್ದಾರೆ. ನಿಗಮ ಕಲ್ಪತರೋರ್ ಕಲಿತಂ ಫಲಂ. ವೇದ ಕಲ್ಪವೃಕ್ಷದ ಹಣ್ಣು ನಾವೇ ತಗೊಳ್ಬೋದು ಅಂತ ಕೇಳಿದರೆ ಸಾಧ್ಯ ಇಲ್ಲ. ಭಾರಿ ಎತ್ತರದ ಹಣ್ಣನ್ನು ಸಾಮಾನ್ಯ ಕಿತ್ತಲಕ್ಕಾಗೋದಿಲ್ಲ. ಭಾರಿ ಎತ್ತರದ ಹಣ್ಣು ಯಾವ ಕೋಲು ಅದನ್ನು ಮುಟ್ಟೋದಿಲ್ಲ. ಅದಕ್ಕೆ ಯಾರು ಸಾಧ್ಯ ಅಂದರೆ ವ್ಯಾಸೇನ ಕಲಿತಂ. ವೇದವ್ಯಾಸರ ಕೈ ಮಾತ್ರ ಸಿಗ್ತದೆ ಅಂತ ಹೇಳ್ತಾರೆ. ಕೈ ಭಾರಿ ದೊಡ್ಡದಿದ್ದವರು ಮಾತ್ರ ಸಿಗೋದು. ದೇವ್ರ ಕಾಲು ಭಾರಿ ದೊಡ್ಡದು ಅಂತ ನಾವು ವಾಮನಾವತಾರದಲ್ಲಿ ನೋಡಿರ್ತೇವೆ. ದೇವ್ರ ಕೈ ಭಾರಿ ದೊಡ್ಡದು ಅಂತೇಳಿ ವೇದವ್ಯಾಸರ ಭಾಗವತ ನೋಡಿದಾಗ ಗೊತ್ತಾಗುತ್ತೆ. ಅದಕ್ಕೆ ಪ್ರಾಂಶುಹು ವಿಷ್ಣು ಸಹಸ್ರ ದೇವರನ್ನ ಅಜಾನುಬಾಹು ನೀಳ ಕೈಯವನು ಅಂತ ಕರೆದಿದ್ದ. ಕಾಲಿನಿಂದ ಮುರುಳೋ ಕಾಳದ ಕೈಯಿಂದ ಶಾಸ್ತ್ರದ ಸಾರವನ್ನು ಕೆಳದ ತೆಗೆದು ನಮ್ಗೆ ಕೊಟ್ಟಿದ್ದಾನೆ. ವ್ಯಾಸೇನ ಗಲಿತಂ ಸುಖೇನ ದ್ರವೀಕೃತಂ ಅಮೃತ ದ್ರವ ಸಂಯುತಂ. ಅದರ ಬಡತ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ. ನಿಗಮಾದಿ ಸಮಸ್ತ ಒಂದು ವೃಕ್ಷಗಳ ಸಾರ ಹಣ್ಣಿನಲ್ಲಿರ್ತದೆ. ನಿಗಮಗಳು ವೃಕ್ಷ ಅಂತ ಹೇಳಿದರೆ ಅದರ ಸಾರವೆಲ್ಲ ಭಾಗವತದಲ್ಲಿದೆ ಅಂತ ಅರ್ಥ. ಅದಕ್ಕೆ ವೇದಾರ್ಥ ಪರಿಬ್ರಹ್ಮಿತ ಅಂತ ಪರಿಚಯ ಮಾಡಿದ್ರು. ಅದನ್ನ ಉಪಲಕ್ಷಣ ವೇದಾರ್ಥ ಪರಿಬ್ರಹ್ಮ ಅಷ್ಟೇ ಅಲ್ಲ, ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೋ ವೇದಾರ್ಥ ಪರಿಬ್ರಹ್ಮಿತ ಪುರಾಣಾನ ಸಾರರೂಪ. ಈಗ 5 ಮುಖದ ವೈಶಿಷ್ಟ್ಯ ಹೊಂದಿರತಕ್ಕಂಥ ಕೃತಿ. ಅದನ್ನು ವಿಷ್ಣು ತೀರ್ಥರು ಸಂಗ್ರಹ ಮಾಡ್ತಾ ಹೇಳ್ತಾರೆ. ಇದು ಸ್ವಾರಸ್ಯ ಹೊಂದಿದೆ. ಶುಕ ಮುನಿಗಳಿಂದ ಇದು ಪ್ರಸಾರಕ್ಕೆ ಬಂತು. ಶುಕಮುಖಾದ ಮೃತ ದ್ರವ ಸಂಯುತ ಬರೆದಿದ್ದು ವೇದವ್ಯಾಸ ರೂಪದ ನಾರಾಯಣ. ಪ್ರಸಾರಕ್ಕದ ಶುಕಮುನಿಗಳು ಅವರು ಶಿವನ ಅವತಾರ, ಈಶ್ವರನ ಅವತಾರ. ವಿಷ್ಣು ತೀರ್ಥರೇನು ಬರಿತಾ ಇದ್ದಾರಲ್ಲ, ಅವರು ಅವತಾರ ಮಾಡಿದ ಸಂವತ್ಸರ ಯಾವುದು ಗೊತ್ತೇನು? ಈಶ್ವರನ ಸಂವತ್ಸರ ಅವತಾರ ಮಾಡಿದರು. ಅವ್ರ ಸಂವತ್ಸರವೇ ಬಹುಶಃ ಅವರು ಮುಂದೆ ಏನು ಕೆಲಸ ಮಾಡ್ತಾರೆ ಅಂತ ಹೇಳೋದಕ್ಕೆ ಒಳ್ಳೆ ಸಾಕ್ಷಿ ಇರ್ತಕ್ಕಂಥ ಹೆಸರು. ಈಶ್ವರನಾಮ ಸಂವತ್ಸರದಲ್ಲಿ ಅವತಾರ ಮಾಡುವ ಮೂಲಕವಾಗಿ ತಾವು ಭಾಗವತ ಸಾರೋದ್ಧಾರ ಬೆರಲಿಕ್ಕೇ ಬಂದವರು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಭಾಗವತ ಸಾರೋದ್ಧಾರದ ವೈಶಿಷ್ಟ್ಯ ಅಂದರೆ ಭಾಗವತ ತುಂಬ ವ್ಯಾಖ್ಯಾನಗಳು. ಮೊದಲ ವ್ಯಾಖ್ಯಾನ ವಿಜಯಧ್ವಜ ಸ್ವಾಮಿಗಳು, ಮಹಾನುಭಾವರು. ಇಡೀ ಭಾಗವತಕ್ಕೆ ಅತ್ಯಂತ ಅದ್ವಿತೀಯವಾದ ವ್ಯಾಖ್ಯಾನ ಕೊಟ್ಟಂಥ ಹಿರಿಮೆ ವಿಜಯಧ್ವಜ ಸ್ವಾಮಿ. ಸಮಗ್ರ ಭಾಗವತ ವ್ಯಾಖ್ಯಾನ ಅಂದರೆ ಅವರದೇ ಇವತ್ತಿಗೂ ಕೂಡ. ಅವೇರೆ ಬಂದಿದ್ದು ಯದುಪಚಾರ್ಯ ಯದುಪತ್ಯಾಚಾರ್ಯ, ಅವೇರೆ ಶ್ರೀನಿವಾಸ ತೀರ್ಥರು, ಸತ್ಯಧರ್ಮ ತೀರ್ಥರು, ಮೂರು ಜನದ ಸೇರಿ ಕಂಪ್ಲೀಟ್ ಆಯಿತು, ಮೂರು ಜನದ ಸೇರಿ ಪೂರ್ಣ ಆಯಿತು. ರಾಘವೇಂದ್ರ ಸ್ವಾಮಿಗಳ ಗುರುಗಳು ಸುಧೀಂದ್ರ ತೀರ್ಥರು ಎರಡು ಸ್ಕಂದಕ್ಕೆ ಮಾತ್ರ ಬರೀತಾರೆ, ದ್ವಿತೀಯ ಸ್ಕಂದ ಮತ್ತು ಏಕಾಸ್ಕಂದಕ್ಕೆ ಮಾತ್ರ ಬರೀತಾರೆ. ರಾಘವೇಂದ್ರ ವಿಜಯ ಸ್ಪಷ್ಟ ಉಲ್ಲೇಖ ಮಾಡ್ತಾರೆ, ರಾಯರಿಗಿಂತ ಮುಂಚೆ ಆಶ್ರಮ ಆಗಿತ್ತಲ್ಲ ಸುಧೀಂದ್ರ ಸ್ವಾಮಿಗಳ ಹತ್ರ, ಯಾದವೇಂದ್ರ ತೀರ್ಥರು ಅಂತೇಳಿ ಅವರು ವ್ಯಾಖ್ಯಾನ ಬರೆದಿದ್ದಾರೆ. ಅದರ ಜೊತೆಗೆ ಹಿಂದೆ ಅನಂತ ತೀರ್ಥರು ಅಂತ ಒಬ್ಬರಿದ್ದರು, ಅವರು ವ್ಯಾಖ್ಯಾನ ಅವರು ಸಿಕ್ಕಿದೆ ಈಗ ಅನಂತ ತೀರ್ಥರ ವ್ಯಾಖ್ಯಾನ. ಆಮೇಲೆ ಲಿಂಗೇರಿ ಶ್ರೀನಿವಾಸಾಚಾರ್ಯರು, ಚರಾರ ಶೇಷಾಚಾರ್ಯರು ಮೊದಲಾದವರೆಲ್ಲ ಒಂದೊಂದು ಸ್ಕಂದಕ್ಕೆ ಬರೆದವರಿದ್ದಾರೆ. ವ್ಯಾಸತತ್ವಜ್ಞ ಸ್ವಾಮಿಗಳು ಸಪ್ತಮ ಸ್ಕಂದಕ್ಕೆ ಮಾತ್ರ ಮಂದನಂದಿನಿ ಅಂತ ವ್ಯಾಖ್ಯಾನ ಬರೀತಾರೆ. ಎಲ್ಲ ವ್ಯಾಖ್ಯಾನಗಳು ಒಂದು ಗುಂಪಾದರೆ ಇದು ವಿಶಿಷ್ಟ ಯಾತಕ್ಕೆ ಅಂದರೆ ಭಾಗವತದ ಮೂಲ ಶ್ಲೋಕಗಳನ್ನು ಆರಿಸಿ ಹಿಂದಿನ ಭಾಗವತ ತಾತ್ಪರ್ಯದಿಂದ ಹಿಡಿದು ಎಲ್ಲ ಗ್ರಂಥಗಳ ಸಾರವನ್ನು ಕ್ರೋಢೀಕರಿಸಿದಂಥ ಗ್ರಂಥ ಇದೆ. ಅದಕ್ಕೆ ವಿಲಕ್ಷಣವಾಗಿ ಕಾಣತಕ್ಕಂಥ ಕೃತಿ ಇದೆ. ಆದರೆ ಹಿಂದಿನ ಎಲ್ಲ ಗ್ರಂಥಗಳ ಸಾರವಾದ್ದರಿಂದ ಅದು ನಮಗೆ ಅಷ್ಟೂ ಗ್ರಂಥಗಳನ್ನು ಓದಿರಿ ಏನು ಪರಿಣಾಮ ಆಗಬೇಕೋ ಅಂಥ ಒಂದು ಪರಿಣಾಮವನ್ನುಂಟು ಮಾಡಕ್ಕೆ ಬರೆದಿದ್ದಾರೆ. ಭಾಗವತ ಆಗತ್ತೆ, ಭಾಗವತ ನಮಗೆ ಬಂತು, ಶುಕಮುನಿಗಳು ವೇದವ್ಯಾಸದೇವರಿಂದ ಕೇಳಿದರು, ಅದಕ್ಕೆ ಅರ್ಹತೆ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಅವರೊಳಗೆ ಒಬ್ಬರು ಕೂತಿದ್ರು, ವಾಯುದೇವರು ಕೂತಿದ್ರು ಅಂತ ಕೇಳೋ ಯೋಗ್ಯತೆ ಬಂತು ಅಂತ ಹೇಳ್ತಾರೆ. ವೇದವ್ಯಾಸರಿಗೆ ಸಾಕ್ಷಾತ್ ಮಗನಾಗಬೇಕಾದ್ರೆ, ಸಾಕ್ಷಾತ್ ಶಿಷ್ಯರಾಗಬೇಕಾದ್ರೆ ಬ್ರಹ್ಮವಾಯುಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಸಾಕ್ಷಾತ್ ಆಗಬೇಕಾದ್ರೆ ಅವರಿರಬೇಕು. ಹೇಗೆ ಋತೈರವಾಂ ಜಾತು ಮಮಾಂಗ ಸಂಘ ಯೋಗ್ಯಾಂಗ ನಾನೈವ ಸುರಾಲಯೇವಿ, ನಾರಾಯಣ ಸಂಪರ್ಕ ಬರಬೇಕಾದ್ರೆ ರಮಾದೇವಿ ಹೇಗೆ ಸಾಧ್ಯನೋ, ಅವರ ಪುತ್ರ ಅಥವಾ ಶಿಷ್ಯ ಅನಿಸ್ಕೋಬೇಕಾದ್ರೆ ಬ್ರಹ್ಮವಾಯುಗಳಿಗೆ ಮಾತ್ರ ಸಾಧ್ಯ. ತಸ್ಯೈವ ಶಿಷ್ಯೋ ಜಗದೇಕ ಭರ್ತು. ಶುಕಾಚಾರ್ಯ ಕೂತಿದ್ದಾರೆ, ಆದರೆ ಒಳಗೆ ವಾಯುದೇವರು ಕೂತಿದ್ದಾರೆ. ಪುತ್ರ ಅನಿಸ್ಕೊಂಡಾಗಲೇ ವಾಯುದೇವರು ಬಂದಿದ್ದಾರಾಗಲೇ. ಪುತ್ರ ಪುತ್ರ ಇತಿ ತನ್ಮಯತಯ ಪುತ್ರ ಅಂತ ಕರೆದಾಗ ಬ್ರಹ್ಮದೇವರು ವಾಯುದೇವರು ಕೂತಿದ್ರೆ ಮಾತ್ರ ಸಾಧ್ಯ, ಅವರು ಕೇಳ್ತಾ ಇದ್ದಾರೆ. ಆಗ ಪರಿಷತ್ತಾದರೆ ವೈರಾಗ್ಯ ಬಂತು, ಶಾಪ ನಿವೃತ್ತಿ ಇರಲಿಲ್ಲ, ಅಲ್ಲಿಗೆ ಶುಕಮುನಿಗಳು ಬಂತು. ಇದರಿಂದ ಅರ್ಥ ಏನು ಅಂತ ಕೇಳಿದರೆ, ಯಾವಾಗಲೂ ಕೂಡ ಗ್ರಂಥ ಸಿಗಬೇಕು ಫಸ್ಟ್. ಭಾಗವತ ಆಗತಿ ಪ್ರಕರಣ, ನಮ್ಮ ಮನೆಯಲ್ಲಿ ಭಾಗವತ ಇರಬೇಕು ಅಂತ ತಿಳ್ಕೊಂಡ್ರೆ ಮೊದಲನೇ ಪ್ರಕರಣದ ಸಾರದು ಭಾಗವತ ಪುಸ್ತಕ ಫಸ್ಟ್ ಇರಬೇಕು. ಇಲ್ಲದವರು ಕೇಳೋದೇ ಅನ್ಬಂತು, ಪುಸ್ತಕನೇ ಇಲ್ಲ ಅಂತ ಹೇಳಿದರೆ ಎದ್ದು ಶ್ರವಣ ಮಾಡೋಕ್ಕಾಗೋದಿಲ್ಲ. ಪುಸ್ತಕ ಏನೋ ಬಂತು, ರಾಜ ವಿರಾಗ ಪ್ರಕರಣ, ಅದು ಕೇಳೋ ಆಸಕ್ತಿ ಬೇಕಲ್ಲ, ಪುಸ್ತಕ ಇಟ್ಟಿರ್ತಾರಷ್ಟೇ, ಮುಟ್ಟುಕೊಂಡ ಮುಟ್ಟೋದಿಲ್ಲ ಅವರು. ಹಿಂದಿನವರಿಗಂತ ನಾವು ದೂರದಿಂದ ಕೈ ಮುಗಿಯೋರಿಕೆಲ್ಲರು ಸಾಗಿಸಿಬಿಡೋರು ಕೆಲವರು. ರಾಜ ವಿರಾಗ ಪ್ರಕರಣ, ವೈರಾಗ್ಯ ಬರಬೇಕು. ನಮಗೆ ವೈರಾಗ್ಯ ಬಂದರೆ ಸಾಲದು, ರಾಜನಿಗೆ ವೈರಾಗ್ಯ ಬಂತು ನಮಗೆ ಬರದೇ ಇರಬೇಕಾ, ಬರಲೇಬೇಕು. ರಾಜನಿಗೆ ವೈರಾಗ್ಯ ಬರೋ ಕಾರಣ ಇಲ್ಲ, ಯಾಕೆ ಸಮಸ್ತ ಸಂಪತ್ತಿದ್ದವನು ಹೇಳ್ತಾರೆ. ಎಂಥ ಸಂಪತ್ತಿತ್ತು, ಚಕ್ರವರ್ತಿ ಆತ, ಎಮ್ ಎಲ್ ಎ ಎಂ ಪಿ ಗುಂಪಿ ಸೇರಿದವನಲ್ಲ, ಚಕ್ರವರ್ತಿ ಆದವರು ಬಹುಶಃ ಆತ್ಯ ಕೊನೆಯ ಚಕ್ರವರ್ತಿ, ಪರಿಷತ್ ಆದರೆ ಕೊನೆಯ ಚಕ್ರವರ್ತಿ. ಅಂಥ ಪುಣ್ಯಾತ್ಮ ವೈರಾಗ್ಯ ಮತ್ತು ಅಂದರೆ ಏನು ಆಶ್ಚರ್ಯ. ನಮಗೆ ವೈರಾಗ್ಯ ಬಂದರೆ ಡೆಸ್ಪರೇಟ್ ಆಗಿರ್ತೇವೆ, ಅದು ವೈರಾಗ್ಯ ಅಂತ ಕರೆಯೋದಿಲ್ಲ, ಅಭಾವ ವೈರಾಗ್ಯ. ಆದರೆ ಬಂದು ಭಾವ ವೈರಾಗ್ಯ, ಅದಕ್ಕೆ ರಾಜ ವಿರಾಗ ಪ್ರಕರಣ. ರಾಜನೇ ವೈರಾಗ್ಯ ಹೊಂದಿದ್ದಾನೆ ಅಂದ ಮೇಲೆ ನಿಜವಾದ ವೈರಾಗ್ಯ ಬರೋದು ಯಾರಿಗೆ ಗೊತ್ತಾ, ಸಂಪತ್ತನ್ನು ಇದ್ದು ಬಿಡ್ತಾರಲ್ಲ ಅದು ವೈರಾಗ್ಯ. ಪುರಂದ್ರದಾಸ ವೈರಾಗ್ಯ, ನವಕೋಟಿ ನಾರಾಯಣ ಅದನ್ನು ಬಿಟ್ಟು ಬಂದರು, ಅದು ವೈರಾಗ್ಯ. ಬಡವರ ವೈರಾಗ್ಯ ವೈರಾಗ್ಯ ಅಲ್ಲ, ಸಂಪತ್ತೇ ಕಂಡಿಲ್ಲ ಅವರು, ಸಂಪತ್ತು ಕಂಡು ಬಿಡಬೇಕು ಅದು ಭಾರಿ ದೊಡ್ಡ. ಅದಕ್ಕೆ ದಶಮಿ ಊಟ ಮಾಡಿ ಏಕಾಚಿ ಬಿಡ್ತಾರಲ್ಲ ಅದು ವೈರಾಗ್ಯ, ಅದನ್ನು ಮಾಡಿಬಿಟ್ರೆ ಬಂದಿತ್ತೆ ಆಗುತ್ತೆ. ಅದು ಇದು ನೋಡಿದರೆ ಭಾರಿ ಸಂಪತ್ತು ದಶಮಿ, ಅದು ನೋಡಿದರೆ ವೈರಾಗ್ಯ. ಯಾವುದು ತಿಂದಿರ್ತಾನೋ ಅದನ್ನು ಬಿಟ್ಟಿರ್ತಾನೆ, ಅದು ವಿಶೇಷ. ಯಾವುದಿತ್ತೋ ಅದನ್ನೇ ಬಿಟ್ಟ ರಾಜ ವೈರಾಗ್ಯ. ಆಮೇಲೆ ಶುಕಾಗಮನ ಪ್ರಕರಣ, ಆಗ ಶುಕಾಚಾರ್ಯರು ಬಂತು. ಪುಸ್ತಕ ಏನೋ ಬಂತು, ಹೇಳ್ಕೊಡೋರು ಬರಬೇಕಲ್ಲ, ಅವ್ರು ಯಾವಾಗ ಬರ್ತಾರೆ, ವೈರಾಗ್ಯ ಇದ್ದ ಮಾತ್ರ ಬರ್ತಾರೆ ಅಂತ ಹೇಳಿ. ಅದಕ್ಕೆ ತತಸ್ಯ ತತ್ವ ಗ್ರಹಣಾಯ ಸಾಕ್ಷಾತ್ ವರೀಯ ಸೀರಿಪಿ ವಾಚಸ್ಸಮಾಸನ್ ಸ್ವಪ್ನೇ ನಿರುಕ್ತಿಯ ಗ್ರಹವೇಧಿ ಸೌಖ್ಯಂ ಪರಸ್ಯ ಹೇಯಾನುಮಿತಂ ನ ಯತ್ಸ್ಯಾಮ್. ಯಾರಿಗೆ ಇದೆಲ್ಲವೂ ಅಸಾರ ಅಂತ ವೈರಾಗ್ಯ ಬಂದಿಲ್ಲ, ಅವರು ಎಷ್ಟೇ ಗ್ರಂಥಗಳಿದ್ದು ಎಷ್ಟೇ ಗುರುಗಳಿದ್ದರೂ ಕೂಡ ಜ್ಞಾನ ಬರೋದಿಲ್ಲ. ಹಿಂದೆ ಹೇಳಿದೆ, ಮಣಿಖಚಿತ ಹರಿವಾಣ, ಬಂಗಾರ ತಟ್ಟೆ ರತ್ನದ ಅಲಂಕಾರ, ಮೃಷ್ಟಾನ್ನ ಭೋಜನ, ಆದರೆ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ, ಅವ್ರಿಗೆ ಹಸಿವೆನೇ ಇಲ್ಲ, ಹಸಿವೆ ಇಲ್ಲದ ತಟ್ಟೆ ಎತ್ಕೊಂಡು ಹೋಗ್ತಾನೆ ಹೊರತು ಊಟ ಮಾಡೋಕ್ಕಾಗೋದು. ಇವತ್ತು ನಿಮಗೆ ಹಸಿವೆ, ಜ್ಞಾನದ ಹಸಿವು ಅಂದ್ರದೆ, ಹಸಿವೆ ಇದ್ದವರಿಗೆ ಮಾತ್ರ ಭೋಜನ ಹೇಗೋ ಹಾಗೆ ವೈರಾಗ್ಯ ಇದ್ದವರಿಗೆ ಮಾತ್ರ ಶಾಸ್ತ್ರ, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಅದಕ್ಕಾಗಿ ವೈರಾಗ್ಯವನ್ನು ಹೊಂದಬೇಕು. ಆಗ ಶುಕಮುನಿಗಳು ಬಂದರು. ಆಗ ಅನ್ನದ ರುಚಿ ಗೊತ್ತಾಗ್ತದೆ ನಮಗೆ, ಬೆಳಿಗ್ಗೆ ಊಟ ಮಾಡ್ತೀವಿ ಅಷ್ಟು ಅನಿಸಿರೋದಿಲ್ಲ, ದಾಚಿ ಪರಣಿ ಕಾಲಕ್ಕೆ ಭಾರಿ ಅನಿಸುತ್ತೆ ನಮಗೆ. ಅದಕ್ಕೆ ಒಂದು ದಿವಸ ಬಿಟ್ಟಿದ್ದಕ್ಕೆ ಅನಿಸುತ್ತಲ್ಲ, ಇನ್ನು ಸದಾ ಕಾಲ ದೇವರ ಧ್ಯಾನ ಮಾಡೋ ಎಷ್ಟು ಅನಿಸ್ಬಹುದು. ಒಂದು ಕ್ಷಣದಲ್ಲಿ ಶುಕಾಮುನಿಗಳು ಬಂದು, ಶುಕಾಮುನಿಗಳು ಗುರುಗಳು ಹೇಗಿರ್ಬೇಕು, ಶುಕಾಚಾರ್ಯ ಹಾಗಿರ್ಬೇಕು. ಒಂದು ಕಡೆ ನೋಡಿದರೆ ವೈರಾಗ್ಯ, ಮತ್ತೊಂದು ಕಡೆಗೆ ಭಾರಿ ಚೆನ್ನಾಗಿ ಮಾತಾಡಿದಾಗ ಗಿಳಿ ಮಾತಿದ್ದಾಗೆ. ಶುಕವತ್ ಹೇಳ್ತಾರೆ, ಅಕ್ಷೋಭ ತೀರ್ಥ ಗುರುಣ ಶುಕವತ್ ಶಿಕ್ಷಿತ ಸೇವೆ. ಶುಕಾಚಾರ್ಯರ ಮಾತು ಅಂದರೆ ಗಿಳಿ ಮಾತು ಕೇಳೋದು ಭಾರಿ ಚೆನ್ನಾಗಿರುತ್ತದೆ, ಅಂದರೆ ಚೆನ್ನಾಗಿ ಹೇಳಬೇಕು, ತಿಳ್ಕೊಂಡು ಹೇಳಬೇಕು. ಶುಕಮುನಿಗಳು ತಿಳ್ಕೊಂಡಿದ್ದಾರೆ ಅಂತ ಕೇಳಿದರೆ, ಮನನ ಮಾಡಿದ್ರು ತಿಳ್ಕೊಂಡಿರ್ತಾರೆ, ಯಾರು ಸರಿಯಾಗಿ ಮನನ ಮಾಡ್ತಾರೋ ಅರ್ಥ ಆಗಿರುತ್ತೆ. ಅವ್ರು ಯಾರು ಗೊತ್ತಾ, ಮನೋಭಿಮಾನಿ ರುದ್ರದೇವರ ಅವತಾರ ಎಷ್ಟು ಮರಣ ಮಾಡಿದ್ರು ಲೆಕ್ಕ ಇಟ್ಬೋದು. ಮನೋಭಿಮಾನಿಗಳ ಅವತಾರ ಅಂತ ಹೇಳಿದಾಗ ಅವರ ಮರಣ ಕಾರ್ಯ ಸಂಪೂರ್ಣವಾದ ಮರಣ ಕಾರ್ಯ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಶುಕಮುನಿಗಳ ಬಾಯಿಲಿ ಬರೋ ಕಾರಣ ಮನೋನಿಯಾಮಕರ ಬಾಯಿಯಿಂದ ಬಂದರೆ ಈ ಸೈಕಾಲಜಿಸ್ಟ್ ಹೇಗೆ ಬರ್ತಾ ಮನಸ್ಸು ಅರ್ಥ ಮಾಡ್ಕೊಂಡು ಮಾತಾಡ್ತಾರೆ, ಉಳಿದವರಿಗಿಂತ ಅವ್ರ ಮನಸ್ಸು ಸರಿಯಾಗಿ ಅರ್ಥ ಆಗ್ತದೆ. ಆದ್ದರಿಂದ ಶುಕಮುನಿಗಳ ಕೈಯಲ್ಲಿ ಭಗವಂತ ಹೇಳಿಸ್ಕೊಳ್ತಾ. ಒಳಗೆ ಯಾರಿದ್ದಾರೆ, ಸುಖತೀರ್ಥರಿದ್ದಾರೆ, ಶುಕಮುನಿಗಳು ಸುಖಮುನಿಗಳಿದ್ದಾರೆ. ಶುಕಮುನಿ ಹೊರಗೆ ಕಾಣ್ತಾರೆ, ಸುಖಮುನಿ ಬಂಗಾರದ ಆಭರಣ, ಒಳಗೆ ನೋಡಿದ್ರೆ ವಜ್ರದ ಆಭರಣ ಇಟ್ಟಿರ್ತಾರೆ. ಬಂಗಾರದ ಒಂದು ಸಂಪುಟದೊಳಗೆ ವಜ್ರದ ಆಭರಣ ಇದ್ದ ಹಾಗೆ ಶುಕಮುನಿಗಳಂತ ಬಂಗಾರದ ಪಾತ್ರೆಯೊಳಗೆ ವಾಯುದೇವರಂತಕ್ಕಂಥ ವಜ್ರ, ವಜ್ರ ಅಂದರೆ ಹೊಳಪು, ವಜ್ರ ಅಂದರೆ ಅಭೇದ್ಯ, ಎರಡು ಆಖಾಣಾಶ್ವಸಾಬ್ ಅವರು ಕೂತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ. ಮುಂದೇನೋ ಮುಂದೆ ವಿಸ್ತಾರವಾಗಿ ಹೇಳೋದಕ್ಕೆ ಹೊರಟಾಗ ಒಂದು ಕಂಟೆಂಟ್ಸ್ ಅಂತ ಹೇಳ್ತಾರೆ, ಓದೋದು ಸುಲಭ. ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣ ಧರ್ಮ ಪ್ರೋಜ್ಜಿತ ಗೈತವೋತ್ರ ಮಹತಾಂ ಅಂತ ವರ್ಣನೆ ಮಾಡಬೇಕಾದ್ರೆ ಎಲ್ಲ ಸಾರಾಂಶವೆಲ್ಲ ಮತ್ತೆ ಹೇಳಿಬಿಡ್ತಾರೆ. ಆಚಾರ್ಯ ಮಧ್ವಾಡಿ ಕೆಲಸ ಅದೇ, ನಾರಾಯಣಂ ಗುಣ ಸರ್ವೈ ರುದಿರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ರತ್ವಾ ಸೂತ್ರಾರ್ಥ ಉಚ್ಯತೆ. ಅದೇ ಶಾಸ್ತ್ರಾರ್ಥ, ಇಡೀ ಬ್ರಹ್ಮಸೂತ್ರಗಳ ಸಾರವನ್ನೇ ಒಂದು ಮಾತಲ್ಲಿ ಹೇಳಿಬಿಡ್ತಾರೆ. ಸಂಕ್ಷಿಪ್ತ ಉಳಿದೆಲ್ಲ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ ಆಮೇಲೆ. ಅದಕ್ಕೋಸ್ಕರ ಸಂಕ್ಷಿಪ್ತವಾಗಿ ತಿಳಿಸಿದರು. ಆಗ ನಮಗೆ ವೈರಾಗ್ಯ ಗಟ್ಟಿಯಾಯ್ತು, ನೆನಪಿರಬೇಕು. ಮೊದಲು ಬಂದು ವೈರಾಗ್ಯ ಬೇರೆ, ಈ ಬರ ವೈರಾಗ್ಯ ಬೇರೆ, ಸರಿಯಾಗಿ ತಿಳ್ಕೊಂಡಿರಬೇಕು. ಶಾಸ್ತ್ರ ಓದಿಲ್ಲ ನಮಗೆ ವೈರಾಗ್ಯ ಇಲ್ಲ, ಓದಿಲ್ಲ ಬರೋ ಉಪಯೋಗನೇ ಇಲ್ಲ. ವೈರಾಗ್ಯದ ಶಾಸ್ತ್ರ ಓದ್ತೇವೆ ಆದರೆ ಅದು ಸಾಲದು, ಆಮೇಲೆ ಗಟ್ಟಿ ವೈರಾಗ್ಯ ಬರಬೇಕಾದ್ರೆ. ಗಟ್ಟಿ ವೈರಾಗ್ಯ ಬರೋದು ಆ ಮುಂದಿನ ಹಂತದಲ್ಲಿ ಮಾತ್ರ, ಮೊದಲ ಹಂತದಲ್ಲಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಇವತ್ತು ಯಾರೋ ಬರ್ತಾರೆ ವಿರಕ್ತರಾಗಿ ಬಂದಿದ್ದೇವೆ ಅಂತ ಹೇಳ್ತಾರೆ. ಯಾಕೆ, ಮನೆ ಇತ್ತು ಹೋಯಿತು ವೈರಾಗ್ಯ ಬಂತು, ಯಾರೋ ಬಂಧುಗಳಿದ್ದರೂ ಹೋದರೂ ವೈರಾಗ್ಯ ಬಂತು. ಇದು ವೈರಾಗ್ಯ ಅಲ್ಲ, ನಿಜವಾದ ವೈರಾಗ್ಯ ಭಗವಂತನ ಬಗ್ಗೆ ಕೇಳಿದ್ವಿ ಆಗ ವೈರಾಗ್ಯ ಬಂತು, ಅದು ಗಟ್ಟಿ ವೈರಾಗ್ಯ. ಯಾಕೆ ಗೊತ್ತಾ, ದೇವರು ಮಹಿಮೆ ಕೇಳಿದ ಮೇಲೆ ವೈರಾಗ್ಯ ಬರುತ್ತಲ್ಲ, ಅದು ಜ್ಞಾನಪೂರ್ವಕ ವೈರಾಗ್ಯ. ಇದು ಒಂಥರ ನೋವಿನ ವೈರಾಗ್ಯ, ನೋವಿನ ವೈರಾಗ್ಯ ನಮಗೆ ಮೋಕ್ಷ ಸಾಧನ ಅಲ್ಲ, ಜ್ಞಾನದ ವೈರಾಗ್ಯ ಆಗಬೇಕು. ಅದು ಮಹಾಭಾರತ ಕೇಳಿ ವೈರಾಗ್ಯ ಬಂತ ನಮಗೆ, ಆಗಲಿ ಮಹಾಭಾರತ ಮೇಲೆ ವೈರಾಗ್ಯ ಬಂದಿದೆ, ಅದು ಫಲಿತ ಆಗ ಅದರ ಮೇಲೆ ವೈರಾಗ್ಯ ಬರಬಾರ. ಅದರಿಂದ ನಮಗೆ ವೈರಾಗ್ಯ ಬರಬೇಕು, ಇಷ್ಟು ದೊಡ್ಡ ವಿಷಯ ಹೇಳ್ತಾರೆ ಇದು ಉಪಯೋಗ ಇಲ್ಲ ಅಂತ ಕೇಳಿ. ಇಲ್ಲಿ ಕೂತಿದ್ರು ಊಟಕ್ಕೆಂತಾನೆ ಕೂತಿದ್ದಾನೆ ಪಾಪ, ಅಲ್ಲಿ ಬರೀ ಕರಿತು ಎದ್ದೇಳ್ರಿ ಎದ್ರು ಹೇಳೋದಿಲ್ಲ ಅಂತ ಹೇಳಿದ. ಅಲ್ಲಿ ಕರೀತಾರೆ ಬನ್ನಿ ಅಂತ ಸ್ವಾಮಿ ಕರೆ ಹತ್ರ ಹೋದ. ಅವಾಗ ಇದನ್ನು ಬಿಟ್ಟ ಯಾತಕ್ಕೆ, ಅದು ಸಿಗುತ್ತೆ ಅಂತ ಇದನ್ನು ಬಿಟ್ಟ, ಇದು ವೈರಾಗ್ಯ. ಅದರ ಕದಲಂ ಬಹುಲೋಕ ವಿಚಿಂತನಯ ಪ್ರವಣಂಪುರು ಮಾನಸ ಮೀಶ ಪದೇ. ಬರೀ ನೋವಾದರೂ ವೈರಾಗ್ಯ ಆಗೋದಾದರೆ ಆತ್ಮಹತ್ಯೆ ಮಾಡ್ಕೊಂಡವರೆಲ್ಲ ಭಾರಿ ವಿರಕ್ತರು ಅಂತಾಗಿಬಿಡೋದು. ಮಹಾಮೂರ್ಖರು ಆತ್ಮಹತ್ಯೆ ಮಹಾಮೂರ್ಖರು, ಯಾತಕ್ಕೆಂದ್ರೆ ಅವ್ರಿಗೆ ಗುರಿನೇ ಇಲ್ಲ. ನೆಗೆಟಿವ್ ವೈರಾಗ್ಯ ಒಂದು ನೆಗೆಟಿವ್ ಪಾಸಿಟಿವ್ ಆಗಬೇಕು. ಕೆಟ್ಟದನ್ನು ಬಿಟ್ಟು ಮೇಲಕ್ಕೆ ಹೋದರೆ ಪಾಸಿಟಿವ್ ವೈರಾಗ್ಯ, ಇರೋದನ್ನು ಕಳ್ಕೊಂಡ್ರೆ ನೆಗೆಟಿವ್ ವೈರಾಗ್ಯ. ಅಂಥ ವೈರಾಗ್ಯ ನಮಗೆ ಸಾಧಕವಾಗೋದಿಲ್ಲ. ವೈರಾಗ್ಯ ನಿಜವಾದ ವೈರಾಗ್ಯ ಅಂದರೆ ಇದೆ. ವೈರಾಗ್ಯ ನಿಜವಾದ ವೈರಾಗ್ಯಕ್ಕೆ ಎರಡರ್ಥ ಇದೆ. ವಿಷಯಗಳಲ್ಲಿ ವೈರಾಗ್ಯ ಅಂದರೆ ವಿಗತ ರಾಗ, ಅವನಿಗೆ ಆಸೆ ಬಿಟ್ಟೋಯ್ತು, ಅದು ವೈರಾಗ್ಯ. ಇನ್ನೊಂದು ಗೊತ್ತಾ, ವಿಷ್ಣು ರಾಗ ವಿರಾಗ ತದ್ಭಾವ ವೈರಾಗ್ಯ. ವಿಷ್ಣು ರಾಗ ದೇವರಲ್ಲಿ ಬರಬೇಕು. ವಿ ಶಬ್ದಕ್ಕೆ ಎರಡರ್ಥ, ಬಿಡೋದು ಅಂತ ಒಂದರ್ಥ, ವಿಪಕ್ಷಿ ಪರಮ ಪಕ್ಷಿ ಪರಮಾತ್ಮನೋ. ಪರಮಾತ್ಮನಲ್ಲಿ ಆಸಕ್ತಿ ಬಂದರೆ ಅದು ವೈರಾಗ್ಯನೇ ಹೊರತು ಒಂದೇ ಆಗಬಾರ್ದು. ನಮಗೆ ಅನೇಕರು ಏನು ಅನಿಸ್ತಾ ಇದೆ, ಜ್ಞಾನಭಕ್ತಿ ವೈರಾಗ್ಯ ಕೊಡು, ಜ್ಞಾನಭಕ್ತಿ ವೈರಾಗ್ಯ ಕೊಡು ಅಂತ ಕೇಳ್ತಾರೆ. ವಿಷ್ಣುವಿನಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಹೊಂದಿದರೆ ಅದು ಪಾಸಿಟಿವ್ ವೈರಾಗ್ಯ. ಅದಕ್ಕಾಗಿಯೇ ನಾರಿಯ ಧಾರಿಣಿಯ ಧನವ ಬಿಟ್ಟರಾಯಿತೆ ವೈರಾಗ್ಯವಲ್ಲ ಕಂಡೆ ಧೀರರಿಗೆ. ವಿಜಯದ ಒಂದು ಗೋಪಾಲದಾಸರ ಸುಳಾದಿ ವೈರಾಗ್ಯ ಸುಳಾದಿ ಅಂತಲೇ ಬರೆದಿದ್ದಾರೆ. ಬಿಡೋದು ವೈರಾಗ್ಯ ಅಲ್ಲ, ಹಿಡಿಯೋದು ವೈರಾಗ್ಯ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಹಿಡಿತಾರೆ ಅದ್ರ ವೈರಾಗ್ಯ ಅನ್ಬೇಕೇ ಹೊರತು ಎಲ್ಲ ಬಿಟ್ಟರು ವೈರಾಗ್ಯ ಅಲ್ಲ. ಒಳ್ಳೆಯದ್ರ ಬಿಟ್ಟು ಹೋದ್ರೆ ಕತೆ ಮುಗಿತು. ದುರ್ಯೋಧನ ವೈರಾಗ್ಯ ಏನು ಗೊತ್ತಾ, ನಾನು ಬೇಕೋ ಸೈನ್ಯ ಬೇಕು ಅಂತ ಕೇಳಿದರೆ ನೀನು ಬೇಡ ಸೈನ್ಯ ಬೇಕು ಅಂತ ಕೇಳಿದ, ಎಂಥ ವೈರಾಗ್ಯ ಇರಬೇಕು ಅವನಿಗೆ. ಕೃಷ್ಣ ಮೇಲೆ ವೈರಾಗ್ಯ ಬಂದು ಅರ್ಜುನಿಗೆ ನೀನು ಬೇಕು ಕೃಷ್ಣ ಅಂತ ಹೇಳಿ, ಅದು ವೈರಾಗ್ಯ. ವಿಷ್ಣು ರಾಗ ಅದನ್ನು ಪಡೆದಿದ್ದಕ್ಕೆ ಅಂಥ ವೈರಾಗ್ಯ ಪ್ರಕರಣ ಬೇಕು. ಅವಾಗ ಏನಾಗ್ತದೆ ಗೊತ್ತಾ, ಮಹತ್ ಸಮಾಗಮ ಪ್ರಕರಣ. ದೊಡ್ಡವರು ಆಗ ಸಿಗ್ತಾರೆ ಅಂತ ಹೇಳ್ತಾರೆ. ದೊಡ್ಡವರು ಸಿಗಬೇಕಾದ್ರೆ ಆ ಹಂತದಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಂ ಎಗೆ ಬಿ ಎ ಆಗಿರಬೇಕು. ಅದಕ್ಕೆ ಅಪ್ಲಿಕೇಶನ್ ಕೊಡೋದಿಲ್ಲ, ಗೊತ್ತಾಯ್ತಲ್ಲ. ಮಹತ್ವರ ಬೇಕು ಅಂತ ಯಾವಾಗ ಅನಿಸ್ತದೆ ಅಂದರೆ ಈ ಹಂತದಲ್ಲಿ ಮಹತ್ವ ನಮಗೆ ಬೇಕು. ಆಗ ನಮಗೆ ನಿಜ ವಿಜಯದಾಸರಂಥವರಿಗೆ ಆಗ ಮಹತ್ವರ ಬೇಕು ಅಂತ ಕಾಶಿಗೆ ಹೋಗ್ತಾರೆ, ಎಂಥ ಉದ್ಧಾರ ಆಗಿ ಹೋಗ್ತಾರೆ. ಅದಕ್ಕೆ ಮಹತ್ವರು ಬರೀ ಸಿಗೋದು ಬೇರೆ, ವೈರಾಗ್ಯದಿಂದ ಸಿಗೋದು ಬೇರೆ. ಅದಕ್ಕಾಗಿ ಮಹತ್ ಸಮಾಗಮ ಪ್ರಕರಣ. ದೊಡ್ಡವರು ಸಿಕ್ಕಿಬಿಡ್ತಾರೆ, ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗದೇಹ ಭಂಗವಾಗಲಿ ಕೇಳಿದ್ದು ಮಹತ್ ಸಮಾಗಮ ಆಯ್ತೀಗ. ಆದರೆ ಮಹತ್ ಸಮಾಗಮ ಆದರೆ ಸಾಲದು, ಮಹತ್ ಸೇವಾ ಪ್ರಶಂಸಾ ಪ್ರಕರಣ. ಅವರು ಸೇವೆ ಮಾಡಬೇಕು. ಇವತ್ತು ದೊಡ್ಡವರಿದ್ದಾರೆ, ಗಂಗಾನದಿ ಹರಿತಾ ಇದೆ, ನೋಡ್ತಾ ಕೂತಿದ್ದಾರೆ, ಸ್ನಾನ ಇಲ್ಲ ಹತ್ತಿರೋದಿಲ್ಲ, ವೇಸ್ಟ್ ಆಫ್ ವೇಸ್ಟ್ ಆಫ್. ಗ್ರಹಣ ಬಂದಿದೆ, ಗ್ರಹಣ ಒಬ್ಬರಿಗೂ ಎಲ್ಲರಿಗೂ ಗ್ರಹಣ ಬರುತ್ತೆ, ಇವ್ರು ಮರಿಕೊಂಡ್ಬಿಟ್ಟಿರ್ತಾರೆ. ಅದು ಬುದ್ಧಿಗೆ ಗ್ರಹಣ ಬಂದಿದೆ ಪಾಪದವರಿಗೆ, ಸೂರ್ಯಗ್ರಹ ಬುದ್ಧಿಗೆ ಗ್ರಹಣ ಏನು ಉಪಯೋಗ ಅದರಿಂದ? ಆ್ಯಕ್ಚುಲಿ ಉಪಯೋಗ ಮಾಡಿಕೊಂಡು ಎಷ್ಟು ಪರ್ವಕಾಲ ಗೊತ್ತಾದ್ರು, ಸೋಮ ಸೂರ್ಯ ಉಪರಾಗೇಚ ಪುಷ್ಯಾರ್ಕಾದಿ ಸಮಾಗಮೇ, ಎಂಥ ಭಾಗ್ಯ ಮನೆಗೆ ನಿದ್ದೆ ಹೊಡೆದ ಏನು ಎಷ್ಟು ಜನ ಮನೆಗೆ ಅಂತ ನೋಡಿಬೇಕಾಗ. ಗ್ರಹಣ ಕಾಲ ಚಂದ್ರಗ್ರಹಣ ಅಂತೂ ಎದ್ದು ಹೊರಗೆ ಕೂಡ ಬರೋದಿಲ್ಲ ಪುಣ್ಯಾತ್ಮ. ಸೂರ್ಯದಲ್ಲಿ ಅಲ್ಲಿ ಅಲ್ಲಿ ತಿಂತ ಕೂತಿರ್ತಾರೆ, ಹಾಗೆ ಸೂರ್ಯಗ್ರಹಣ ಆದ ತಿಂತ ಕೂತಿರ್ತಾರೆ, ಚಂದ್ರ ಮಳೆ ಬಿಟ್ಟಿರ್ತಾರೆ, ಎರಡೂ ಅಷ್ಟೇ. ಇವರು ಎರಡೂ ತೈ ಮಾಡ್ಬೇಕಾಗ್ತಾರೆ. ಎಂಥ ಪರ್ವಕಾಲ ಗೊತ್ತಾ, 100 ವರ್ಷದ ಸಾಧನೆ ಮೋಕ್ಷಕ್ಕೆ ಸಾಲದು, ನಮಗೆ ಮೋಕ್ಷಕ್ಕೆ ಭಾರಿ ಎಡೆಕ್ವಿಟ್ಟು ಅದನ್ನು ಅದನ್ನು ಜಾಸ್ತಿ ಮಾಡ್ಕೋಬೇಕು. ನಾವೀಗ ಜಾಸ್ತಿ ಮಾಡೋ ಪ್ರಾಪ್ತಿ ಏನು ಮಾಡಿರೋದನ್ನು ಗೊತ್ತಾ, ಏಕಾದಶಿ ವ್ರತಗಳನ್ನು ಕೊಟ್ಟಿದ್ದಾನೆ, ಚಾತುರ್ಮಾಸ್ಯ ಕೊಡ್ತಾನೆ, ಕೃಷ್ಣಾಷ್ಟಮಿ ಕೊಡ್ತಾನೆ, ಗ್ರಹಣಾದಿಗಳನ್ನು ಕೊಡ್ತಾನೆ, ಅನೇಕ ಯೋಗಗಳನ್ನೆಲ್ಲ ಕೊಡ್ತಾ ಹೋಗ್ತಾನೆ, ಅರ್ಧೋದಯ ಮಹೋದಯ ಆದರೆ ಒಂದು ಎಕ್ಸ್ಟೆಂಡ್ ಆಗಲಿ ಶುರುವಾಗ. 100 ವರ್ಷದ ಸಾಧನೆ ಎಷ್ಟು ದೊಡ್ಡದೋ ವೈಕುಂಠ ಇರೋದಲ್ಲಿ ನಾವು ಇರೋದಿಲ್ಲ. ಈಗ 100 ರೂಪಾಯಿ ಇಟ್ಟು ಬೆಂಗಳೂರು ಸೈಟ್ ಕೇಳಿದಾಗ ಆಗ್ತದೆ, 100 ರೂಪಾಯಿ ಇಟ್ಕೊಂಡು ಬ್ರೋಕರ್ ಕೂಡ ಹತ್ರ ಸೇರಿಸೋದಿಲ್ಲ, ಮೊದಲು ಅವ್ರು ಅಡ್ಮಿಷನ್ಗೆ ಸಿಗೋದಿಲ್ಲ. ಅದಕ್ಕೆ ನಾವು ದೊಡ್ಡ ಪ್ರತಿ ಸಾಧನೆ ಯಾತಕ್ಕೆ ಮಾಡಬೇಕು ಅಂತ ಕೇಳಿದರೆ, ದೊಡ್ಡ ಸಾಧನೆ ಮಾಡಬೇಕು. ವಿದ್ಯಾರ್ಥಿ 3 ವರ್ಷ ಓದ್ತಾನೆ, 3 ವರ್ಷ ಕೆಲಸ ಮಾಡ್ತಾನೆ, ಸಾಯವರೆಗೂ ಪೆನ್ಷನ್ ತಗೋತಾನೆ. ಬಿಡ್ಬೇಡಿ, 3 ವರ್ಷ ಓದಿದ್ದಕ್ಕೆ ಇಷ್ಟ ಆಯ್ತಲ್ಲ, ಬರೀ ಓದಿದ್ರಲ್ಲ, ಸರಿಯಾಗಿ ಓದಿದ್ರೆ ಹೇಗೋ ಸರಿಯಾದ ಕಾಲ ಉಪಯೋಗ ಮಾಡ್ಕೋಬೇಕು. ಅದಕ್ಕಾಗಿ ಮಹತ್ ಸೇವಾ ಪ್ರಶಂಸಾ ಪ್ರಕಾರ ಆ ಹೆಸರುಗಳಲ್ಲಿ ಅರ್ಥ ಇದೆ. ಮಹತ್ ಸೇವಾ, ದೊಡ್ಡವರು ಬಂದಿರ್ತಾರೆ, ಸೇವೆ ಮಾಡಬೇಕು. ಎಲ್ಲಿ ಸೇವೆ ಮಾಡ್ತೀವಿ ನೀವೀಗ? ಅವ್ರು ದೊಡ್ಡವ್ರು ನೋಡೋದು ಹೋಗ್ಬಿಡ್ತಾರೆ, ಹಾಗೆ ತಪ್ಪದು ಉಪಯೋಗ ಮಾಡ್ಕೋಬೇಕು. ಆ ಕಾಲಕ್ಕೆ ಹೇಳ್ತಾರೆ, ಆ ರೀತಿ ಮಾಡಿದ್ರಂತೆ ಪುರಂದ್ರದಾಸರ ಹತ್ರ ಜನ ಏನೋ ಬರಲಿಲ್ಲ, ಅವರೇ ಹೋದರು ಪಾಪ ಮನೆ ಮನೆಗಳಿಗೆ. ಮನೆ ಮನೆಗಳಿಗೆ ಹೋದಂಥ ಅದ್ಭುತವಾದ ಗುರಿ ಶ್ರೀ ಹರಿದಾಸರು. ಎಷ್ಟು ಸರ್ ಹೇಳಿರ್ತೇನೆ ಏನು ಗೊತ್ತಾ, ಮೊಬೈಲ್ ಯೂನಿವರ್ಸಿಟಿ ಫಸ್ಟ್ ತಂದಿದ್ದೆ ಕಾನ್ಸೆಪ್ಟ್ ತಂದಿದ್ದೆ ಹರಿದಾಸರು. ಅವರು ಗೋಪಾಲ ವೃತ್ತಿ ಅಂದರೆ ಮೊಬೈಲ್ ಯೂನಿವರ್ಸಿಟಿ, ಇದ್ದಲ್ಲಿಗೆ ಹೋಗಿ ಪಾಠ ಹೇಳೋದು, ಇದ್ದ ಮನೆ ಮುಂದೆ ಹೇಳ್ತಾ ಹೋಗ್ತಿರೋದು. ಹಾಗೇನೆ ಅವ್ರು ಏನು ಜನ ತಿಳ್ಕೊಂಡ್ರು, ಭಿಕ್ಷೆ ಕೇಳಕ್ಕೆ ಬಂದರು ಅಂತ. ತಪ್ಪದು, ಭಿಕ್ಷೆ ಕೊಡ್ಲಕ್ಕೆ ಬಂದವರು, ಭಿಕ್ಷೆ ಕೇಳಕ್ಕೆ ಬರೀ ಜ್ಞಾನ ಭಿಕ್ಷೆ ಮನೆ ಮನೆಗೆ ಹೋಗಿ ಕೊಡ್ಲಕ್ಕೆ ಬಂದ ಮಹಾನುಭಾವರು. ಅದಕ್ಕೆ ಜ್ಞಾನಿಗಳಿಗೆ ಭಿಕ್ಷುಕರು ಅಂತ ಹೆಸರು. ದೇತೀರ್ಥಾಖ್ಯ ಭಿಕ್ಷೋಡ ಅಂತ ಹೇಳ್ತಾರೆ. ಭಿಕ್ಷುಗಳು ಅಂದರೆ ಎರಡರ್ಥ, ದೊಡ್ಡವ್ರ ಹತ್ರ ಕೇಳ್ತಾರೆ, ಸಣ್ಣವ್ರಿಗೆ ಕೊಡ್ತಾರೆ. ದೊಡ್ಡವ್ರ ಹತ್ರ ಕೇಳ್ತಾರೆ, ಸಣ್ಣವ್ರಿಗೆ ಕೊಡ್ತಾರೆ. ಅದಕ್ಕೆ ಭಿಕ್ಷುಗಳು ಅಂತ ಕರೀತಾರೆ ಹೊರತು, ಈ ಭಿಕ್ಷೆ ಬೇಡ ಭಿಕ್ಷುಗಳಲ್ಲ. ಭಿಕ್ಷೆ ಬೇಡ ಭಿಕ್ಷುಗಳು ಅಂದರೆ ಅವ್ರು ಹೊಟ್ಟೆ ಕೇಳೋದು, ಅವರಲ್ಲ. ನಿಜವಾದ ಭಿಕ್ಷುಗಳು ಅಂದರೆ ಅವರು ದೊಡ್ಡವ್ರ ಸೇವೆ ಮಾಡಬೇಕು. ಅವಾಗ ಯಾರೋ ಬಾಲ ಹಾಕಿದ್ರಂತೆ, ಇದ್ದಲ್ಲಿಗಂತೂ ಬರಲಿಲ್ಲ, ಅವರಿದ್ದಲ್ಲಿಗೆ ಹೋದ್ರೆ ಬಾಲ ಹಾಕಿದ್ರು, ಕಷ್ಟ ಬಿಡಲಿಲ್ಲ. ಕದಮ ಮುಚ್ಚಿದ್ದಳಬೇಕು, ಗಯ್ಯಾಳಿ ಮೂಡಿ ಕದಮ ಮುಚ್ಚಿದ್ದಾಳೆ, ಎಷ್ಟು ಅಯೋಗ್ಯಳಿದ್ದಾಳೆ ಅಂತ ಹೇಳಿದರು. ಸ್ವಾಮಿ, ಯಾರ್ದೋ ಬಾಗಲಾಕಿದ ಮನೆಗೆ ಹೋಗಿರೋ ಏನೋ, ನೀವು ನೋಡೇ ಬಾಗಲಾಕಿರೋ ಹೆಂಗೆ ಗೊತ್ತು ನಿಮಗೆ? ಈಗ ಮತ್ತೆ ಬಾಗಲಾಕಿರ್ಬೋದಲ್ಲ ಅಂದರೆ, ಇಲ್ಲ ಇಲ್ಲ, ನಾನು ಸರಿಯಾಗಿ ಗೊತ್ತಿದೆ. ಕದಮ ಮುಚ್ಚಿದ್ದಳಿಂದ ಚಿಲಕ ಅಲ್ಲಾಡುತ್ತಿದೆ, ಜೋರ ಬೆಲೆ ಹಾಕಿದ್ದಾಳೆ. ದಾಸರು ಬಂದಿದ್ದು ಚಿಲಕ ಅಲ್ಲಾಡುತ್ತಿದೆ ಅಂದರೆ, ದಾಸರು ಎಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾರೆ ಅಂತ ಗೊತ್ತಾದರೆ ನಮ್ಮ ಸ್ಥಿತಿ ಹಾಗೇನೆ. ಆ ಬಾಗಲೇನು ಗೊತ್ತಾ, 11 ಇಂದ್ರಿಯಗಳೇ ಬಾಗಿಲುಗಳು. ಬಾಗಿಲುಗಳು ಅಂದರೆ ಇವೇನೆ, ಮುಚ್ಚಿಬಿಟ್ಟಿದ್ದೆ ನಾವೀಗ. ದೇವರ ಕಟ್ಟಾರೆ ಕಿವಿ ಮುಚ್ಚಿ ಹೊರಟುಬಿಡ್ತಾರೆ, ದೇವರ ಕಟ್ಟೆಯಾದ್ರೆ ಕಿವಿ ಮುಚ್ಚಿ 1 ಹೊತ್ತು ಕಿಚ್ಚೋಗಿದೆ. ಆಚಾರ ಹೇಳ್ತಾರೆ ಅವೆಲ್ಲ ಬಿಲುಗಳಷ್ಟೇ, ಏನು ಉಪಯೋಗ ಇಲ್ಲ. ಬಾಗಿಲು ಮುಚ್ಚಿಕೊಂಡು ಕೂತಿದ್ದೇವೆ. ಭದ್ರಂ ಕರ್ಣೇಭಿ ಶೃಣಯಾಮ ದೇವಾಹ, ಇಲ್ಲ ಎಲ್ಲ ಕಿವಿ ಮುಚ್ಚೋಗಿದೆ. ಎಷ್ಟೋದ್ರೆ ಸವಾರವು ಗೂಡದೊತ್ತಿಗೆ ಬರೋದು ಅಂದರೆ ಬಾಯಿ ತಗೊಂಡು ಬರ್ತಾರೆ, ಕಿವಿ ತಕೊಂಡು ಬರಲ್ಲ ಅಂತ ಅರ್ಥ. ಬಾಯಿ ತಗೊಂಡು ಬರ್ತಿದ್ರೆ ಕಿವಿ ತಕೊಂಡು ಬಂದು ಸಮಾರಂಭ ಮಾಡಿದರೆ ಬಾಯಿ ತಕೊಂಡು ಬಂದು ಏನು ಮಾಡಬೇಕೀಗ? ತಪ್ಪದು, ಬಾಯಿ ತಗೊಂಡು ಬರ್ತಾರೆ, ಊಟ ಮಾಡ್ತಾರೆ, ಮತ್ತೆ ಬಾಯಿಂದ ಬೈದು ಹೋಗ್ತಾರೆ. ಅಲ್ಲಿ ಸಮಸ್ಯೆ ಮತ್ತೆ ತೆಗೆದು ಬಾಯಿ ಮುಚ್ಚೋದಿಲ್ಲ, ಬೈದು ಹೋಗ್ತಾರೆ. ಅಲ್ಲಿ ಮಹಾಪಾಪ ಕಟ್ಟಿಕೊಂಡಾಗತ್ತೆ. ಆ ಬಿಲ ಅರ್ಥ ಇದೆ, ದೊಡ್ಡವರ ಸೇವೆಯನ್ನು ಮಾಡಬೇಕು, ವಿನಿಯೋಗ ಯುಟಿಲೈಸ್ ಮಾಡ್ಕೋಬೇಕು ನಾವು. ಆ ರೀತಿ ಮಾಡ್ಕೊಂಡವರೆಲ್ಲ ಎಲ್ಲಿಗೆ ಹೋದರು? ದೊಡ್ಡ ಜ್ಞಾನಿಗಳಾಗಿಬಿಟ್ಟು. ಇವತ್ತು ರಾಘವೇಂದ್ರ ಸ್ವಾಮಿ ಒಬ್ಬರಿಗೆ ಸಿಗಲಿಲ್ಲ, ಅಪ್ಪಣಾಚಾರ್ಯ ಸಿಕ್ಕರೆ ಏನಾಯ್ತು? ಈಗ ಅಶೋಕ ಜಯತೀರ್ಥ ಸಿಕ್ಕರೆ ಏನಾಯ್ತು? ಈಗ ಆಚಾರ್ಯ ಮುಂದೆ ತಿರುಗುಪಂಡಿತಾಚಾರ್ಯ ಸಿಕ್ಕಿದ್ದು ಎಷ್ಟು ಜನ ಅದ್ವೈತಗಳಿದ್ದು, ಎಷ್ಟು ಉಪಯೋಗ ಮಾಡಿಕೊಂಡ್ರು? ತಿರುಗುಪಂಡಿತಾಚಾರ್ಯ ಒಬ್ಬರೇ ಮಾಡಿಕೊಂಡ್ರು. ಇದು ಅರ್ಥ ಮಾಡಿಕೊಂಡು ನಾವು ಇರೋ ಎಷ್ಟೋ ಜನ ನಮ್ಮ ದೊಡ್ಡ ಲಾಸ್ ಇರೋದಲ್ಲೇನೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಬೆಸ್ಟ್ ಆಪರ್ಚುನಿಟಿ ವರ್ಸ್ಟ್ ಯುಟಿಲೈಸೇಷನ್. ಬೆಸ್ಟ್ ಆಪರ್ಚುನಿಟಿ ವರ್ಸ್ಟ್ ಯುಟಿಲೈಸೇಷನ್ ಅಂದರೆ ಎಷ್ಟು ಮೂರ್ಖರು, ಇಲ್ಲದನ್ನು ಬಿಟ್ಟ ಪಾಪ ಅಯೋಗ್ಯ ಅಂತ ಸ್ಲಮ್ನಲ್ಲಿ ಓದ್ದ, ಅವನು ಫೇಲ್ ಆದ ತಪ್ಪಲ್ಲ. 1 ಕಾಲೇಜ್ ಇನ್ ಸ್ಟೇಟ್, ಅದರಲ್ಲಿ 1 ಟೀಚರ್ಸು, ಪಕ್ಕದಲ್ಲೇ ಮನೆ, ಅಲ್ಲಿ ಡುಬುಕಿ ಹೊಡೆದ ಅಂದರೆ ಯಾಪಾಡಿ ಮಿಸ್ತಿ ಮಾಡ್ಕೊಂಡ್ರೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ಯೋಗ್ಯತೆ ಇಲ್ಲ. ಇವತ್ತು ಎಷ್ಟೋ ಜನ ಮಾಧ್ವರಲ್ಲ, ಅವ್ರು ಏಕಾಸಿ ಮಾಡೋದಿಲ್ಲ, ಅವ್ರಿಗೆ ಅವಕಾಶವೇ ಸಿಕ್ಕಿಲ್ಲ. ಪಾಪ ನಮ್ಮ ಮಾಧ್ವರು ಏಕಾಸಿ ಮಾಡ್ತಾ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೇವೆ. ಮಹತ್ಸೇವಾ ಪ್ರಕರಣ ಇಲ್ಲ, ನಮ್ಮಲ್ಲಿ ಸಣ್ಣ ಪುಟ್ಟ ಮಹತ್ವರು ಕಳಿಸಿಲ್ಲ. ಮಹಾನ್ ಮಹತ್ವತ್ವದ ಅಭಿಮಾನಿ ದೇವತೆಗಳಾದ ಬ್ರಹ್ಮವಾಯುಗಳನ್ನೇ ಕಳಿಸ್ಕೊಳ್ಬೋದು. ಆವಿ ಬ್ರಹ್ಮದೇವರು ಬಂದಿದ್ದಾರೆ. ಎರಡರ್ಥಲ್ಲಿ ಮಹತ್ವರು, ಮಹತ್ವತ್ವ ಅಭಿಮಾನಿಯಾಗಿ ಮಹತ್ವ, ಇನ್ನೊಂದರ್ಥಲ್ಲಿ ಮಹತ್ವ. ಆಚಾರ್ಯರು ಬಂದಿದ್ದಾರೆ, ಅವರು ಬಂದಾಗ ಬದ್ಧ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ಎಂಥ ದೊಡ್ಡವರು ಅಂದರೆ ಎಷ್ಟು ದೊಡ್ಡವರು ವಾಯುದೇವರು ಅಂದರೆ ಅದಕ್ಕೆ ದೊಡ್ಡವರಿಲ್ಲ. ಮಹತ್ತತ್ವ ಅಂದರೆ ಫೈನಲ್. ಆಮೇಲೆ ಲಕ್ಷ್ಮೀನಾರಾಯಣರೇ ಅವ್ಯಕ್ತ ಮತ್ತು ಪುರುಷ, ಇನ್ಯಾರೂ ಇಲ್ಲ. ಅಂತ ದೊಡ್ಡವರು ಭಗವಂತ ಕಳಿಸಿದ್ದಾನೆ. ನಿಮಗೆ ಸಮಾಗಮ ಆಗಿದೆ ಈಗಾಗಲೇ. ಎಲ್ಲಿ ಆಚಾರ್ಯ ಇಲ್ವೋ ಅಲ್ಲಿ ಈಗಾಗಲೇ ಬದಲಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಕೇಳಿದರೆ, ರೂಪವನ್ಯ ದಿವ ಧನ್ಯಮಾತ್ಮನಃ, ಅವರು ಸ್ವರ್ಮೂಲ ಗ್ರಂಥಗಳೇ ಆಚಾರ್ಯರು. ಕೈಲಿ ಹಿಡ್ಕೊಂಡ್ರೆ ಸಮಾಗಮ ಅದ ಲೆಕ್ಕ, ಕೈಲಿ ಹಿಡ್ಕೊಂಡ್ರೆ ಸಮಾಗಮ, ಇಲ್ಲದೆ ಹೋದರೆ ಸಮಾಗಮ ಅಲ್ಲ, ಆ ಸರಿಯ ಸಮ್ಯಕ್ ಆಗಮ. ಇನ್ನು ಹೇಳೋದಾದರೆ ಮಹತ್ ಸಮಾಗಮ, ಮಹತಃ ಸಮ್ಯಕ್ ಆಗಮ ಮಹತ್ ಸಮಾಗಮ ಸರ್ವಮೂಲ ಗ್ರಂಥ ಅಂತ. ಮಹತ್ ಸಮಾಗಮ ಪ್ರಕರಣ ಆಚಾರ್ಯರು ಬಂದರು, ಉಪದೇಶ ಅಷ್ಟೇ ಮಾಡಿಬಿಟ್ಟಿದ್ದ ನಮಗೆ ಭಾಗ್ಯ ಇರ್ತಿರಲಿಲ್ಲ, ಬರೋದ್ರು ಅದು ಭಾರಿ ಮುಖ್ಯ. ಸನ್ನಿಹಿತ ಶಿಷ್ಯರಿಗೆ ಉಪದೇಶ ಸಾಕು, ಅಸನ್ನಿಹಿತ ಶಿಷ್ಯರಿಗೆ ಗ್ರಂಥಗಳು ಬೇಕು. ಆಚಾರ್ಯ ಮಾಡಿದ ಅತ್ಯಂತ ದೊಡ್ಡ ಉಪಕಾರ, ಅವ್ರ ಗ್ರಂಥ ಬರೆದೇ ಹೋಗಿದ್ದರೆ ನಮ್ಮ ಸ್ಥಿತಿ ಏನಾಗ್ಬೋದು ಯೋಚನೆ ಮಾಡಬೇಕು. ಅದು ಬರದಾಗಿದೆ, ಉಪಯೋಗ ಮಾಡ್ಕೋತಾರೆ. ಚೆಕ್ ಕೊಟ್ಟಿದ್ದಾರೆ, ಕ್ಯಾಶ್ ಮಾಡಿಸ್ಕೊಬಾರ್ದು ಹಣೆ ಬಾರ, ಹಾಗಾಗಿ ಚೆಕ್ಕೋ ಡಿ ಡಿ ಕೊಟ್ಬಿಟ್ಟಿದ್ದಾರೆ, ಪಕ್ಕದಲ್ಲೇ ಬ್ಯಾಂಕ್ ಕೊಡೋದ್ರ ಬಂದು ನೋಡ್ಕೋತಾ ಕೂತಿದ್ದಾನೆ, ಹೋಗ್ಬಿಡುತ್ತೆ. ಲ್ಯಾಪ್ ಸಾಧನೆ ಮುಗಿದಕ್ಕೆ ಮೂರು ತಿಂಗಳು, 6 ತಿಂಗಳು 3 ತಿಂಗಳು ಇಳಿಸಿಬಿಟ್ಟಿದ್ದಾರೆ ಅಂತ ಈಗಾಗಲೇ. ಅದು 3 ತಿಂಗಳು, ಅದಕ್ಕೆ ಲೈವ್ ಬೇಗ ಕಡಿಮೆ ಆಗ್ತಾ ಹೋಗುತ್ತೆ ಆಯುಷ್ಯ ಅಂತ ಅರ್ಥ. ಬೇಗ ಎನ್ಕ್ಯಾಶ್ ಮಾಡ್ಕೋಬೇಕಂದ್ರೆ, ಇಲ್ದವ್ರು 3 ದಿವಸ ಸಂಧಾನ ಬಿಟ್ಟರೆ ಹೋಗಿಬಿಡುತ್ತಲ್ಲ ಆ ಟೈಮ್. ಲ್ಯಾಪ್ಸ್ ಆಗುತ್ತೆ, ನಮಗೆ ಚೆಕ್ ಲ್ಯಾಪ್ಸ್ ಆಗೋದು ಗೊತ್ತು, ಡಿ ಡಿ ಲ್ಯಾಪ್ಸ್ ಆಗೋದು ಗೊತ್ತು, ಬ್ರಾಹ್ಮಣ್ಯ ಲ್ಯಾಪ್ಸ್ ಆಗೋದೇ ಗೊತ್ತಿಲ್ಲ, ಅದು ಸಮಸ್ಯೆ. ಬ್ರಾಹ್ಮಣ್ಯ ಲ್ಯಾಪ್ಸ್ ಆಗ್ತದೆ, 3 ದಿವಸ ಸಂಧಾನ ಬಿಟ್ಟರೆ ನೋವೋರೆ ಬ್ರಾಹ್ಮಣ, ಕತೆ ಮುಗಿತು, ಮತ್ತೆ ಉಪನಯನ ಮಾಡಬೇಕು. ಎಷ್ಟು ಜನಕ್ಕೆ ಉಪನಯನ ಮಾಡಬೇಕಾದ್ರೆ ಪುರೋಹಿತರು ಫುಲ್ಲಿ ಎಂಗೇಜ್ ಆಗಿಬಿಡ್ತಾರೆ ಅಲ್ಲ, ಅದಕ್ಕೆ ಅವರಿಗೆ ಉಪನಯನ ಮಾಡಬೇಕು, ಎಷ್ಟು ಜನಕ್ಕೆ ಕಾಮ ಅಂತ ಸ್ಥಿತಿಯಲ್ಲಿರ್ತಾರೆ. ಯೋಚನೆ ಮಾಡಿದರೆ ಮಹತ್ ಸಮಾಗಮ ಪ್ರಕರಣ, ಮಹತ್ ಸೇವಾ ಪ್ರಶಂಸ. ಸೇವಾ ಅಂದ್ರೇನು? ಶ್ರವಣಾದಿ ರೂಪವಾದಂತೆ ಸೇವಾ. ಆತ್ಮಾವಾರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿ ಧ್ಯಾಸಿತವ್ಯ, ಆ ಸೇವೆಯನ್ನು ಮಾಡಬೇಕು. ಆಮೇಲೆ ಒಂದು ಎಚ್ಚರಿಕೆ ಇರಬೇಕು ನಮಗೀಗ, ಒಬ್ಬ ಮಹಾತ್ಮರ ಸೇವೆ ಮಾಡೋ ಗಲಾಟೆಯೊಳಗೆ ಇನ್ನೊಬ್ಬ ಮಹಾತ್ಮನ ಬೈಬಾರದು ಅಂತ ಹೇಳ್ತಾರೆ. ಮಹನ್ನಿಂದ ವರ್ಜನ ಪ್ರಕರಣ, ಬ್ಯೂಟಿಫುಲ್ ಲಿಂಕಿಂಗ್ ಅದು. ಸರಿಯಾಗಿ ಅರ್ಥ ಮಾಡಿಕೊಂಡು ಎಷ್ಟು ಅಪಾಯ ಆಗುತ್ತೆ. ಒಬ್ಬ ಪಾಠಕ್ಕೆ ಶುರು ಮಾಡ್ತಾನೆ, ಪಾಠಕ್ಕೆ ಹೋಗಿರೋದಲ್ಲೇ ಶುರು ಮಾಡ್ದ, ಮರು ದಿವಸ ಬಂದ, ಇವಳ್ದು ಎಲ್ಲ ಪಾಚಾರರು ಬೈಲಿಕ್ಕೆ ಶುರು ಮಾಡ್ತಾರೆ. ಒಂದೇ ಪದ್ಧತಿ ಅವನಿಗೆ, ತಾನು ಯಾರ ಹತ್ರ ಪಾಠಕ್ಕೆ ಹೋಗ್ತಾನೋ ಅವ್ರನ್ನ ಬಿಟ್ಟು ಎಲ್ಲ ಬೈಲಿಕ್ಕೆ ಶುರು ಮಾಡಿಬಿಡ್ತಾನೆ. ಯಾಕೆಂದರೆ ಒಂದು ದಿವಸ ಜ್ಞಾನಿ ತಿಳ್ಕೊಂಡ್ಬಿಡ್ತಾನೆ ಆಗಲೇ ಅವನು. ಇದು ಭಾರಿ ಡೇಂಜರ್ ಅಂದರೆ, ಪಾಠಕ್ಕೆ ಹೋದ್ರೆ ಎಷ್ಟೋ ವಾಸಿ ಇತ್ತು ಪಾಪ, ಬಂದೇ ಬಯೋದಾರು ತಪ್ಪಿತ್ತು, ಈ ಪಾಠವೂ ಬರಲಿಲ್ಲ, ಬಯೋದ ಮೇಲೆ ಶುರುವಾಯಿತು. ಇದು ಡೇಂಜರ್ ಅದು. ಒಂದು ಸೇವೆ ಜೊತೆಗೆ ನಿಂದೆ ಬರುತ್ತೆ ಅಂತ ಹೇಳ್ತಾರೆ, ಬೆಳೆ ಜೊತೆ ಕಳೆ ಬರುತ್ತೆ ಅಂತ ಹೇಳಿಲ್ಲ, ಅದೇ ಹೇಳಿತ್ತು. ಬೆಳೆ ಜೊತೆ ಕಳೆ ಶುರುವಾಗಿಬಿಡುತ್ತೆ, ಕಳೆ ಫಾಸ್ಟಾಗಿ ಬರುತ್ತೆ, ಅದು ಬೇರೆ ಜೊತೆಗೆ ಕಳೆ ಫಾಸ್ಟಾಗಿ ಬರುತ್ತೆ, ಜಾಸ್ತಿ ಬೇರೆ ಬರುತ್ತೆ. ಅದಕ್ಕೆ ಅಹಂಕಾರದ ಕಳೆ, ಜ್ಞಾನದ ಕಳೆ ಬೇರೆ, ಅಹಂಕಾರದ ಬೇರೆ, ಕಳೆ ಬೇರೆ. ಕಳೆ ಅಂತ ಯಾತಕ್ಕೆ ಕರೀತಾರೆ ಗೊತ್ತಾ? ಕಳಿಬೇಕದ್ರೆ ಅದಕ್ಕೆ ಕಳೆ ಅಂತ ಹೇಳ್ತಾರೆ. ಇದು ಬೆಳೆ, ಅದು ಕಳೆ. ಮತ್ತು ಅಹಂಕಾರದ ಬಂದರು ಅಂದರೆ ಸ್ತಬ್ಧ ಏಯಾಯ, ಶ್ವೇತಕೇತುವಿಗೆ ಆದ ಅನುಭವ ಅದು. ಒಂದು ಅದಕ್ಕೋಸ್ಕರ ಮಾನ್ಯದ ವರ್ಜನ ಪ್ರಕರಣ. ಮಹಾತ್ಮರು ಅಂದ್ರೆ ಯಾರು? ನಾ ಅದರಲ್ಲೂ ಭಾರಿ ಪ್ರಶ್ನೆ ನಮಗೆ. ಮಹಾತ್ಮರು ಅಂದ್ರು ಯಾರು ಗೊತ್ತಾ? ಕಳ್ಳರು ಬೈಯೋದೇ ಅಪ್ಪಲ್ಲಿ, ಅವರೇ ಮಹಾತ್ಮರು, ತಿರುಗಿ ಹೊಡಿತಾರಲ್ಲ ಅದಕ್ಕೆ ಮಹಾತ್ಮರು. ಸುಳ್ಳರು ಮಹಾತ್ಮರು. ಆದರೆ ಮಹಾತ್ಮರು ಯಾರು ಗೊತ್ತಾ? ಮುಂದೆ ಮಹಾಂತಸ್ತೇ ಸಮಚಿತ್ತ ಪ್ರಶಾಂತಾ ವಿಮನ್ಯವಹ ಸಾಧವ ಸುಹೃದಯೇ, ಅವರು ಮಹಾತ್ಮರು. ಇನ್ನು ಮಹಾನ್ ಮಧ್ವಾಚಾರ್ಯರು, ಅನುಯಾಯಿಗಳೆಲ್ಲ ಮಹಾತ್ಮರು, ಮತ್ತೆ ಮಾಧ್ವರೆಲ್ಲ ಮಹಾತ್ಮರು, ಮಧ್ವ ಶಿಷ್ಯರೆಲ್ಲ ಮಹಾತ್ಮರು. ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯ ತಾನ್ ನಮಸ್ಸೇ ಗುರುನ್ ಮಮ. ಅವ್ರದ್ದು ಪಾಠ ಓದ್ತೀರಾ? ಹೌದಾ? ಎಷ್ಟು ಪುಣ್ಯಾತ್ರರು ಓದಿ ಅದು ಅರಿತು ಹೇಳಬೇಕು ಹೊರತು ಅಲ್ಲಿ ಯಾಕೆ ಗೊತ್ತಿರ್ಲಿ ಯಾಕೆ ಬಿಡ್ಬೇಕು? ನೀವೀಗ ನೀವು ಪಾಠ ಬಿಟ್ಟರು ಪರವಾಗಿಲ್ಲ, ಅವ್ರ ಹತ್ರ ಹೋಗ್ಬೇಡಿ, ಇಲ್ಲಿ ಶುರು ಮಾಡಿಬಿಡ್ತಾರೆ ಮನೆ. ಹಾಗಾಗಬಾರ್ದು. ಎಷ್ಟು ಜನ ಎಷ್ಟು ಖುಷಿ ಪಡಬೇಕು, ಎಷ್ಟು ಜನ ಪಾಠಗಳಿರ್ತಾರೆ, ಎಷ್ಟು ಜನ ಬೆಳೆಸ್ತಾರೆ, ಎಷ್ಟು ಆನಂದವಾಗುತ್ತೆ. ಉಪಯೋಗ ಮಾಡ್ಕೊಳ್ಳಿ, ಇಲ್ಲಿ ಬಂದಾಗ ಬರ್ತೀರ, ಏನು ಸಂತೋಷ. ಅದು ಈ ಪಾಠ ಇಲ್ಲದೆ ಇರಬೇಡಿ, ಅದು ಬಹಳ ಇಂಪಾರ್ಟೆಂಟ್. ನೀವು ಹೋಗಬೇಕು, ಆದರೆ ಯಾರು ತಪ್ಪು ಹೇಳ್ತಾ ಅಲ್ಲಿ ಹೋಗಬೇಡಿ, ಅದು ವಿಚಾರ ಬೇರೆ. ಅದು ಬೇರೆ ತಪ್ಪು ಹೇಳೋದು ಅಂದರೆ ಯಾರು? ನಮ್ಮಲ್ಲಿ ಮಾಧ್ಯಮದಲ್ಲಿ ಇವತ್ತು ಒಂದು ದೀಕ್ಷೆ ಉಳ್ಕೊಂಡಿದೆ. ಗ್ರಂಥಸ್ಥವಾದ ವಿಷಯ ಹೇಳಬೇಕಾದ್ರೆ ತಪ್ಪು ಕಡಿಮೆ ಹೇಳ್ಬೋದೇ ಹೊರತು ತಪ್ಪು ಹೇಳೋ ಸಂಸಂಗ ಭಾರಿ ಕಡಿಮೆ. ತೀರಾ ತಲೆ ಕೆಡಿಸಿಕೊಳ್ಳದೆ ಹೋದರೆ ತಪ್ಪು ಹೇಳೋ ಚಾನ್ಸಸ್ಸೇ ಇರೋದಿಲ್ಲ. ಆದ್ದರಿಂದ ಸರಿಯಾಗಿ ಕಲಿಯಿರಿ, ಇದನ್ನು ಓದಿ ಅದನ್ನು ಓದಿ ಅಂತ ಹೇಳ್ತಾ ಇದ್ದೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಎಲ್ಲರೂ ಭಾರಿ ಮುಂದೆ ಬರ್ತಾರೆ. ಆ ಒಂದು ಭಾವನೆ ಬರದೆ ಹೋದರೆ ಮಹಾನ್ ನಿಂದ ವರ್ಜನ ಪ್ರಕರಣ ಮಾಡಿದ್ರೆ ಏನ್ರಿ ಆಗುತ್ತೆ ಅಂತ ಕೇಳಿದರೆ ದಕ್ಷ ಪ್ರಜಾಪತಿ ನೋಡಿ ಅಂತ ಹೇಳ್ತಾರೆ. ನಾವೇನು ತಿಳ್ಕೊಂಡಿದ್ದು ಗೊತ್ತಾ? ನಾವೆಲ್ಲ ಭಾರಿ ದೊಡ್ಡವರು, ನಮಗೆ ನಾಟಕ ಅಪ್ಲಿಕಬಲ್, ನಾವು ನೋಟ್ ಕೆಳಗೆ ಬರ್ಕೊಂಡು ನಮಗೆ ಅಪ್ಲಿಕಬಲ್ ಅಲ್ಲ ಅಲ್ಲ. ದಕ್ಷ ಪ್ರಜಾಪತಿ ಅಷ್ಟು ದಕ್ಷರ ನಾವು, ಅದನ್ನ ಹೆಸರು ದಕ್ಷ ಎಫಿಷಿಯೆಂಟ್ ಅಂತ ಅರ್ಥ. ದಕ್ಷ ಎಫಿಷಿಯೆಂಟ್ ಆತ ಹಣೆ ಬರಣೆ ಹಾಗಾದ್ರೆ ನಮಗೆ ತೀರಾಗಬೇಕು ಅಂತ ಹೇಳ್ತಾರೆ. ಎಂಥ ದಕ್ಷ ಪ್ರಜಾಪತಿ ಆತ, ಪ್ರಜಾಪತಿ ಅಂತ ರುದ್ರದೇವರು ದ್ರೋಹ ಮಾಡಿದ್ದಕ್ಕೆ ತಲೆ ಕಳ್ಕೊಂಡ, ಮುಖ್ಯವಾಗಿ ತಲೆ ಕಳ್ಕೊಂಡ, ಮಗಳನ್ನ ಕಳ್ಕೊಂಡ, ಯಜ್ಞ ಹಾಳು ಮಾಡಿಕೊಂಡ, ಮೂರು ಅನರ್ಥವಾಯಿತು. ತಲೆ ಕಳ್ಕೊಂಡ, ಯಜ್ಞ ಹಾಳು ಮಾಡ್ಕೊಂಡು, ಮಗಳು ಯಾರು ಗೊತ್ತಾ? ಸತೀದೇವಿ. ಅವ್ರು ಯಾರು ಗೊತ್ತಾ? ಬುದ್ಧಿಭಿಮಾನಿ. ಬುದ್ಧಿಭಿಮಾನಿ ದೇವತೆ, ಬುದ್ಧಿ ಹೋಗ್ತದೆ ಅಂತ ಅರ್ಥ. ಯಾರು ದೊಡ್ಡವರು ದ್ರೋಹ ಮಾಡ್ತಾರೋ ಬುದ್ಧಿ ಹೋಗಿ ನೆನಪಿರಬೇಕು. ರಘುತ್ವ ಸ್ವಾಮಿಗಳು ದ್ರೋಹ ಮಾಡಿದ ಕಥೆ ಕೇಳ್ತೀವಿ ನಾವು. ಕೇಳಿದರೆ ಏನಾಯ್ತು ಗೊತ್ತಾ? ನಿಮಗೆ ಹೇಳೋದಕ್ಕೆ ಹೋಗೋದಿಲ್ಲ. ಆ ಮಾಡಿದ ಮನೆತನದಲ್ಲಿ ಒಬ್ಬರಿಗಾರು ಬುದ್ಧಿ ಕೆಡುತ್ತೆ ಅಂತ ಹೇಳ್ತಾರೆ ಕೊನೆ ಪಕ್ಷ. ಇವತ್ತಿನವರೆಗೂ ಕೂಡ ಒಬ್ಬರಿಗಾರು ಬುದ್ಧಿ ಕೆಡುತ್ತೆ ಸಾಮಾನ್ಯವಾಗಿ ಅಂತ ಪದ್ಧತಿ ಉಂಟು. ಇನ್ನು ಯಾರದೋ ಊರಿಗೆ ಹೋಗಿದ್ದೆ ಒಂದು ಕಡೆ, ಪಾವಗಡಕ್ಕೆ ಹೋಗಿದ್ದೆ ಒಂದು ಸಲ, ಅಲ್ಲಿ ತುಂಬ ಪುಸ್ತಕ ಇತ್ತು ಅಂತ ಹೇಳಿದ್ರು ಹೋಗಿದ್ದೆ. ಸ್ವಲ್ಪ ಸಿ ಪದ್ಮನಾಭತೀರ್ಥ ಮಧ್ವಾಷ್ಟಕ ಸಿಕ್ಕಿದ್ದು, ಆ ಊರಲ್ಲಿ ಸಿಕ್ಕಿತ್ತು ಪದ್ಮನಾಭತೀರ್ಥ ಮಧ್ವಾಷ್ಟಕ. ಇನ್ನೂ ಪೂರ್ತಿ ಸ್ವಲ್ಪ ಸಿಕ್ಕಿದ್ರಿಂದ ಅಷ್ಟು ಪ್ರಿಂಟ್ ಮಾಡಿಸಿದ್ರೆ ಪೂರ್ತಿ ಸಿಕ್ಕಿಲ್ಲ. ಅಂತೂ ಅದು ಹೊಸ ಕೃತಿ ಒಂದು ಗೊತ್ತಾಯ್ತು ಅಲ್ಲಿ ಹೋಗಿದ್ದಕ್ಕೆ. ಅಲ್ಲಿ ಹೇಳಿದರು ಆಚಾರ್ಯರು ಭಾರಿ ದೊಡ್ಡ ಪಂಡಿತರಿದ್ದರು, ಇದು ಭಾರಿ ಅಹಂಕಾರ ಪಟ್ಟ ಒಂದು ಸಲ ಯಾರು ಸ್ವಾಮಿ ಅವಮಾನ ಮಾಡಿಬಿಟ್ಟ ಅವತ್ತೇ ಹುಚ್ಚಿಡಿತ ಅವನಿಗೆ. ಅವ್ರ ಮನೆಯಲ್ಲಿ ಯಾರು ಪಂಡಿತರು ಮತ್ತೆ ಆಗಲಿ ಎಲ್ಲ ಹುಚ್ಚರೆ ಹುಡ್ತಿದ್ದಾರೆ ಅಂತ ಹೇಳಿದ್ರು. ಎಲ್ಲ ಹುಚ್ಚರೆ, ಮಗನ ಹುಚ್ಚ ಮೊಮ್ಮ ಎಲ್ಲ ಹುಚ್ಚರೆ. ಆಗಿನ ಕಾಲಕ್ಕೆ ಹುಚ್ಚರು ಮದುವೆ ಆಗ್ತಿತ್ತು ಚೆನ್ನಾಗಿ ಕಡೆ. ಈಗ ಯಾರಿಗೋ ಬಂದು ಬುದ್ಧಿವಂತರ ಮದುವೆ ಆಗಲಿಲ್ಲ ಅಂತ ಕಾಲ. ಅದರಿಂದ ಹಿಂದಿನ ಕಾಲ ಅದು ಮಕ್ಕಳು ಹುಚ್ಚರೆ ಅಂದ್ರೆ ವಂಶ ಪಾರಂಪರ್ಯ ಕಾಡುತ್ತೆ, ನೆನಪಿರಬೇಕು. ಅದನ್ನ ಹೇಳ್ತಾರೆ, ನೆನಪಿರಲಿ, ಎಂಥವರ ರಾಜ ಮಹಾರಾಜರು ದ್ರೋಹ ಮಾಡಿದರೆ ನಮ್ಮ ತಲೆ ತೆಗಿತಾರೆ ಮುಗಿತಷ್ಟೇ. ಬ್ರಾಹ್ಮಣರು ದ್ರೋಹ ಮಾಡಿದರೆ ಎಷ್ಟು ಜನ್ಮ ಹುಟ್ಟಿದ್ರು ಮತ್ತೆ ಕಾಡುತ್ತಂತೆ ಬಿಡೋದಿಲ್ಲ. ಎಷ್ಟು ಜನ್ಮಗಳ ಪಾಪ ಬೇಕಾದರೂ ಕಳ್ಕೊಳ್ಬಹುದು, ಬ್ರಾಹ್ಮಣ ದ್ರೋಹ ಕಳ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಮಹನ್ನಿಂದ ವರ್ಜನ ಪ್ರಕರಣ ಅದನ್ನು ಅಳವಡಿಸ್ಕೊಂಡ್ಬಿಡ್ಬೇಕು. ನಾವು ಸತ್ಯಪ್ರಬೋಧ ತೀರ್ಥರು ಒಂದು ಮಾತು ಹೇಳ್ತಿದ್ರು, ದೊಡ್ಡವ್ರು ಅನುಗ್ರಹ ಮಾಡ್ಕೊಂಡು ಅಳವರು ನಿಗ್ರಹ ಮಾಡಿಸ್ಕೋಬೇಡ್ರಿ ಪಟ್ಟು ಅಂತೇಳಿ. ಅವ್ರ ನಿಗ್ರಹ ಗುರಿ ಆಗಬಾರ್ದು ಯಾವಾಗಲೂ ಕೂಡ. ನಿಗ್ರಹ ಗುರಿ ಮುಂದೆ ಹೋಗೋಂಗೆ ಎಲ್ಲಿದೆ, ಗಂಟೆ ಹೊಡೆದ ಕ್ಲಾಸ್ ಅಂದ್ರೆ ಓದೋದು ಚಾನ್ಸ್ ಏನು ಬಂತು ನಿಮಗೀಗ. ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ದೊಡ್ಡವರ ನಿಂದೆ ನಮ್ಮ ಸಮಾಜದ ದೊಡ್ಡ ರೋಗ ಅಂದ್ರದೇನೆ. ಇವತ್ತು ನಮ್ಮ ಸಮಾಜ ಒಡೆದರೇ ಅದರಿಂದಾಗಿ, ಪರಸ್ಪರ ನಿಂದೆಯಿಂದಾಗಿನೇ ಇವತ್ತು ಅತಿ ದೊಡ್ಡ ಸಮಾಜ ನಮ್ಮದು. ಆ ಸಮಾಜದಲ್ಲಿ ಯಾವ ದೃಷ್ಟಿಯಿಂದ, ಕ್ವಾಲಿಟೇಟಿವ್ಲಿ ಅತಿ ದೊಡ್ಡ ಸಮಾಜ. ಆದರೆ ಅದೇನೇ ಆಗಿದೆ, ಇವತ್ತು ಕಂಡವರು ತುಳಿಯೋ ಸ್ಥಿತಿ ಬಂದಿದ್ದಾರೆ ಅಂತ ಕೇಳಿದರೆ, ನಾವು ಅದನ್ನು ಮಾಡೋ ದ್ರೋಹ ನಮ್ಮಲ್ಲೇ ಇರ್ತಕ್ಕಂಥ ದ್ರೋಹ ಯಾದವೇ ಕಲಹ ಅಂತೀವಲ್ಲ. ಹಾಗೆ ಆಮೇಲೆ ಇನ್ನೊಂದು ಶುರುವಾಗುತ್ತೆ, ದೊಡ್ಡವ್ರ ಬಯೋದ್ರ ಜೊತೆಗೆ ಇನ್ನೊಂದು ಸೇರಿಕೊಳ್ಳುತ್ತೆ, ಆತ್ಮ ಪ್ರಶಂಸಾ ವರ್ಜನ ಪ್ರಕರಣ. ಆತ್ಮ ಪ್ರಶಂಸಾ, ನನ್ನ ಸಮಾನ ಇಲ್ಲ. ಮೊದಲು ಪಾಠಕ್ಕೆ ಹೋಗ್ತಾನೆ, ಮದ್ದು ಹೇಳಿದೆ, ಉಳಿದ ಆಚಾರ ಬೆಲೆ ಶುರು ಮಾಡ್ತಾರೆ ಅಂತ ಹೇಳಿದೆ. ಆಮೇಲೆ ತನ್ನ ಗುರುಗಳನ್ನ ಬೆಲೆ ಶುರು ಮಾಡಿಬಿಡ್ತಾನೆ, ನನ್ನ ಸಮಾನ ಯಾರೂ ಇಲ್ಲ, ಆ ಸ್ಥಿತಿ ಬಂದ್ಬಿಡ್ತಾನೆ ಕೊನೆಗೆ. ಅದು ಆತ್ಮ ಪ್ರಶಂಸಾ. ನಾನು ಎಷ್ಟೋ ಜನ ಅಂತವ್ರು ಸಿಗ್ತಾರೆ ಗೊತ್ತಾ, ಒಬ್ರು ಯಾರೋ ಓದೋರು ನೋಡಿದ್ದೆ ನಾನು, ಪಾಠ ಹೇಳ್ಕೊಟ್ರು ಭಾರಿ ದೊಡ್ಡ ಪಂಡಿತರು ಪಾಪ. ಆಮೇಲೆ ಬಂದರೆ ಕರೀಲೆ ಕರೆದ್ರೆ ಒಳಗೆ ಬರಲಿಲ್ಲ ಅಂತ ಪುಣ್ಯಾತ್ಮ, ನಾನು ಬೇರೆ ಏನೋ ಕೆಲಸ ಮಾಡ್ತೀನಿ ಆಮೇಲೆ ನೋಡಿದ್ರು ಗುರುಗಳಿಗೆ ಪಾಪ. ಆಮೇಲೆ ಭಾರಿ ಅನರ್ಥ ಆಯ್ತು, ವಿಚಾರ ಬಿಟ್ಟುಬಿಡಿ ಅಂತ ಬರುತ್ತಂತ ಕಾರಣ ಅದು ಆತ್ಮ ಪ್ರಶಂಸಾ. ಆಚಾರ್ಯ ಹೇಳ್ತಾರೆ ಎರಡು ದೊಡ್ಡ ದೋಷಗಳು, ಗುರುನಿಂದ ಆತ್ಮ ಪೂಜಾಚ ನಕ್ಷೇಮಾಯ ಭವೇತ್ ಕೋಚಿ. ನಿರ್ಣಯದಲ್ಲಿ ಆಚಾರ್ಯರು ದೊಡ್ಡವ್ರ ಬಯೋದು ಅದು ಮಾಡ್ಕೊಳ್ಳೋದು, ಒಂದೇ ಇದ್ರೂ ನಮಗೆ ಸಾಕು, ಎರಡು ಸೇರಿದ ಗತಿ ಏನಾಗಬೇಕಿನ್ನ, ಫಾಸ್ಟ್ ಮೃತ್ಯೋತ್ಸವ ಮೃತ್ಯು ಮಾಪ್ನೋತಿ ಅಂತ ಹೇಳ್ತಾರಲ್ಲ, ಆ ಸ್ಥಿತಿ ಬರುತ್ತೆ. ಆತ್ಮ ಪ್ರಶಂಸಾ ಮಾಡ್ಕೊಳ್ಬಾರ್ದು. ಪೃಥುರಾಜನ ಕಥೆ ಅದು, ಇದು ದಕ್ಷ ಪ್ರಜಾಪತಿಗೆ ಪೃಥುರಾಜನ ಕಥೆ. ಹೊಗಳ್ತಾರೆ ಹುಟ್ಟಿದ ತಕ್ಷಣ ಅಂಥವನು ಇಂಥವನಾಗೆಲ್ಲ ಹೊಗಳಿದ್ರೆ ಮೊದಲು ನಿಲ್ಲಿಸಿ ಅಂತ ಹೇಳ್ತಾರೆ. ಮೊದಲು ನಿಲ್ಲಿಸಿ, ನಾನು ಏನು ಕಂಡಿದ್ದೀರಿ ನೀವೀಗ, ಈಗಷ್ಟೇ ಲೋಕೇಧನ ಅಸ್ಪಷ್ಟ ಗುಣಸ್ಯ ಮೇಷ್ಯ, ಈಗಷ್ಟೇ ಅವತಾರ ಮಾಡಿದ್ದೇನೆ, ನೀವು ಯಾವ ಸಾಧನೆ ಕೂಡ ಮಾಡಿಲ್ಲ, ನಾನು ಹೊಗಳಬೇಡಿ. ಹೇ ಸೂತ ಹೇ ಮಾಗದ ಸೌಮ್ಯ ಬಂದಿನ್ ಲೋಕೇಧನ ಅಸ್ಪಷ್ಟ ಗುಣಸ್ಯ ಮೇಷ್ಯ. ಇಲ್ಲ ರಾಜ, ನಾವು ಹೊಗಳೋದೇ ನಮ್ಮ ಕೆಲಸ, ಅಪಾಯಿಂಟ್ಮೆಂಟ್ ಆಗಿರೋದೇ ಹೊಗಳೋದೇ ನಮ್ಮ, ಒಂದೇ ಮಾಗಾದರೂ ಹೊಗಳೋದೇ ಕೆಲಸ, ಅದು ಹೊಡ್ತೇವೆ ಅಂತ ಕೇಳಿದ್ರು. ಹೈ ಹೊಗಳಿ ಬೇಡ ಅಂತ ಹೇಳೋದಿಲ್ಲ. ಸತ್ಯುತ್ತಮ ಶ್ಲೋಕ ಗುಣ ಅನ್ನೋ ವಾದೆ ಜುಗುಪ್ಸಿತಂ ನಸ್ತಮಯಂತಿ ಸಭ್ಯ. ದೊಡ್ಡ ವಸ್ತು ಇರಬೇಕಾದ್ರೆ ಚಿಕ್ಕ ವಸ್ತು ಸ್ಮರಣೆ ಮಾಡಬಾರದು, ಆದರೂ ಸ್ತೋತ್ರ ಮಾಡಬಾರದು. ಎಂಥ ದೊಡ್ಡ ತತ್ವ ಇವತ್ತು ನಮ್ಮ ಸಭೆ ಸಮಾರಂಭ ಯಾತಕ್ಕೊತ್ತ ಫೇಲ್ ಆಗೋದು, ಅವೆಲ್ಲ ತತ್ವ ವಿಚಾರಕ್ಕೆ ಹೋಗೋದೇ ಇಲ್ಲ, ವ್ಯಕ್ತಿ ಪ್ರಶಂಸೆಯಲ್ಲಿ ಎಂಡಾಗಿಬಿಡುತ್ತೆ ಬರೀ. ಅದು ದೊಡ್ಡ ದೋಷ, ಯಾವುದನ್ನು ಭಾಗವತ ಮಾಡಬೇಡಿ ಅಂತ ಹೇಳಿದೆ, ಪುದ್ಯಕೃತ ಏನು ಬೇಡ ಅಂತ ಹೇಳಿದ್ದಾನೆ, ಅದೇ ನಡೀತಿರೋದು ಇವತ್ತಿನ ದಿವಸ. ಅದರಿಂದ ಸಮಾಜ ಕುಂಠಿತವಾಗ್ತದೆ, ಮುಂದೆ ಬರೋದಿಲ್ಲ. ಅದು ಹೇಳಬೇಕಾದ್ರೆ ಕಿವಿ ಕೇಳಬಾರ್ದು, ನಾವು ಕೇಳಿದ್ದೇವೆ, ಒಂದು ಕೇಳಿದ್ದೇವೆ, ಕರ್ಣೋಪಿಧಾಯ ನಿರ್ಯ, ದೊಡ್ಡವರಿಂದ ಕಿವಿ ಬಿದ್ದರೆ ಎದ್ದು ಹೋಗ್ಬೇಕು ಕಿವಿ ಮುಚ್ಕೊಂಡು ಅಂತ ಕೇಳಿದ್ದೇವೆ. ಇನ್ನೊಂದು ಕೇಳಬೇಕು ನಾವು, ನಮ್ಮ ಪ್ರಶಂಸೆಗೆ ಏನಾದರೂ ಕಿವಿಗೆ ಬಿದ್ದರೆ ಕಿವಿ ಮುಚ್ಕೊಂಡು ನಾವು ಎದ್ದು ಹೋಗ್ಬೇಕು ಮತ್ತೆ. ಅದು ನಮ್ಮನ್ನು ಕೊಲ್ತಾ ಇದ್ದಾರೆ ಅಂತ ಅರ್ಥ. ಪ್ರಶಂಸೆ ಮಾಡೋರು ಕೊಲ್ತಾರೆ. ಪ್ರಶಂಸೆ ಹೇಗಿರಬೇಕು, ಗುಹಾಶಯ ಯೈವ ನ ದೇಹ ಮಾನಿನೇ. ಆ ಹರಿವಾಯಿಗಳಿಗೆ ಪ್ರಶಂಸೆ ಎಂಡ್ ಆಗದೆ ಹೋದರೆ ಪ್ರಶಂಸೆ ಭಾರಿ ಡೇಂಜರಸ್. ಬಂದಿರ ಲೈನ್ ಮ್ಯಾನ್ ಬಂದಿರ್ತಾರೆ, ಹೊಗಳಿದ್ದೆ ಹೊಗಳಿದ್ದೆ, ಡಿಪಾರ್ಟ್ಮೆಂಟ್ ಬೇರೆ ಇದೆ ಪಾಪ ಅಲ್ಲಿ, ಇವನು ಮಾಡಿದ್ದ ಅವ್ರು ಹೇಳಿದ್ದಕ್ಕೆ ಮಾಡಿದ್ದಾನೆ ಹೊರತು ಸ್ವಂತ ಮಾಡಿದ್ದಲ್ಲ. ನಾವು ಏನೇ ಹೇಳಿದರೂ ಕೂಡ ಮೂಲತಃ ಹರಿವಾಯುಗಳ ಕಾರಣ. ಸರ್ವೋತ್ತಮನಾಗಿ ಹರಿ, ಜೀವೋತ್ತಮನಾಗಿ ವಾಯುದೇವರು, ಉಳಿದೆಲ್ಲ ಗುರುಗಳ ಅನುಗ್ರಹ. ಆ ಅನುಸಂಧಾನ ಇಲ್ಲದೆ ಮಾಡಿದರೆ ನಮ್ಮ ಜೀವನದಲ್ಲಿ ಯಶಸ್ಸು ಬರೋದಿಲ್ಲ. ಆತ್ಮಪ್ರಶಂಸೆ ಬಿಟ್ಟುಬಿಡಿ, ಮಹಾನಿಂದೆಯನ್ನು ಮಾಡಬೇಡಿ, ಆತ್ಮಪ್ರಶಂಸೆ ಬಿಡಬೇಡಿ. ನಮ್ಮದು ಎರಡು ಪ್ರಕರಣ, ಆತ್ಮಪ್ರಶಂಸಾ ಪ್ರಕರಣ, ಮಹಾನಿಂದಾ ಪ್ರಕರಣ. ವರ್ಜನ ಪ್ರಕರಣ ಅಲ್ಲ, ಮಹಾನಿಂದಾ ಪ್ರಕರಣ, ಆತ್ಮಪ್ರಶಂಸಾ ಕರಣ ಪ್ರಕರಣ, ಅದಾಗಬಾರದು. ಆಮೇಲೆ ಇಂದ್ರಿಯ ಜಯ ಪ್ರಕರಣ. ಈಗ ಒಂದು ಅನುಗ್ರಹ ಮಾಡ್ತಾರಾಗ, ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಎಷ್ಟು ಓದಿದ್ರೂ ಅರ್ಥ ಆಗೋದಿಲ್ಲ. ದೊಡ್ಡವ್ರ ಅನುಗ್ರಹ ಬೇಕು ಅಂತ ಹೇಳ್ತಾರೆ, ಅನುಗ್ರಹದಿಂದ ಆಗೋದು ಬೇರೆ ಆಗೋದಿಲ್ಲ. ರಘುತ್ವ ಸ್ವಾಮಿ ಕಥೆ ಇರೋದೇ ಅದನ್ನು. ರೊಟ್ಟಿ ವೆಂಕಟಾಚಾರ್ಯ ಓದೇ ಇರಲಿಲ್ಲ ಪಾಪ, ಓದಿ ಎಲ್ಲರೂ ಓಡ್ತಿದ್ರು. ಪರ ಪಂಡಿತರಾಗಿ ಪರಂಗಿಳಿ ರಾಮಾಚಾರ್ಯ ಬಂದರು, ದೊಡ್ಡ ಪಂಡಿತರಾಗಿಬಿಟ್ರು. ಆರಂಭ ಭಟ್ಟ ಆಗ ದೊಡ್ಡ ಪಂಡಿತರಾದರು, ವೇದೇಶ್ವರ ದೊಡ್ಡ ಪಂಡಿತರಾದರು, ಬರೋದು ದೊಡ್ಡ ಪಂಡಿತರಾಗೋದು. ನೋಡ್ತಾ ಇದ್ರು ಪಾಪ, ತುಂಬ ದುಃಖ ಆಯಿತು ಗುರುಗಳೇ. ಎಲ್ಲರೂ ಬಂದರೂ ಮಂಗಳ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಾವು ರೊಟ್ಟಿ ಬಡಿದಿದ್ದು ಅಷ್ಟೇ ಕೆಲಸ. ಅವರು ಉತ್ತರ ಕರ್ನಾಟಕದ ಆ ಕಡೆಯವರು ರೊಟ್ಟಿ ಪ್ರಿಯರು, ಪ್ರಭುತ್ವ ಸ್ವಾಮಿಗಳ ಜೈತಿರ್ತಾರೆ ರೊಟ್ಟಿ, ಯಾವ ನಾಣ ಅದು ವಾಸ. ಆ ಕಡೆಯವರಿಗೆ ಅದೇ ಫುಡ್ಡು. ನಾನು ನಿಮಗೆ ರೊಟ್ಟಿ ಹಾಕಿದ್ದ ಅಷ್ಟೇ ಹೊರತು ನನಗೇನು ಜ್ಞಾನನೇ ಬರಲಿಲ್ಲ, ನನಗೆ ಜ್ಞಾನ ಬೇಕಾಗಿತ್ತು ಅಂತ ಹೇಳಿದ್ರಂತೆ. ಎಷ್ಟು ಕರುಣಾಡ ರಘುತ್ವ ಸ್ವಾಮಿಗಳು. ಆಯಿತು ಆಯ್ತು, ಉಳಿದ ಕೂಡ ನೀನು ಹಣೆ ಬಾರ ಇಷ್ಟೇ ಬೈಬೋದಾಗಿತ್ತು, ಹೇಳೋದೇ ಜಾಡ ದೃಷ್ಟಿ ಬೇರೆ, ಹೊರಗಿನ ದೃಷ್ಟಿ ಬೇರೆ. ಆಯ್ತು, ಅದ್ರ ಏನಾಗ್ಬೇಕಪ್ಪ, ಪಾಠ ಆಗ್ಬೇಕಾ, ಸರಿಯಾಗಿ ನಾಡಿಂದ ಆಗಲಿ ಅಂತ ಹೇಳಿದ್ರು. ಭಾರಿ ಖುಷಿಯಾಯ್ತು ಪಾಪ ತನಗೆ. ಬೆಳಿಗ್ಗೆ ಪಾಠ ಹೇಳ್ತಾರೆ, ಬಂದು ಕೂತ್ಕೊಂಡ ಹೇಳಿದ್ರು, ಪಾಠ ಹೇಳ್ತಾರೆ ಗುರುಗಳು ಅಂತ ಕೇಳಿ, ಇಲ್ಲ ಇಲ್ಲ ನೀನೇ ಪಾಠ ಹೇಳು ಅಂತ ಹೇಳಿದ್ರು. ಎಷ್ಟು ಆಶ್ಚರ್ಯ, ನೀನೇ ಪಾಠ ಹೇಳಿ. ಇವತ್ತಿನ ದಿವಸ ಶಾಖ ಆಗಿರುತ್ತೆ ಅವರಿಗೆ. ನಾನು ಪಾಠ, ಹೌದು ಹೌದು ನೀನೇ ಪಾಠ ಹೇಳಬೇಕಲ್ಲ, ಕೂತಿರ್ತೀರಿ ಪಾಠ ಹೇಳ್ತೀವಿ, ಎಲ್ಲರೂ ಪಾಠ ಹೇಳ್ಬಿಟ್ಟು ಶಿಷ್ಯರಿಗೆ ಆಶ್ಚರ್ಯ ಆಗಿರುತ್ತೆ ಅವರಿಗೆ. ತಾನೇ ಹೇಳೋದಿಗೆ ಶುರು ಮಾಡು ಅಂತ ಹೇಳಿದರು. ಶುರು ಮಾಡಿದ್ರು, ಏನು ಓದಿಲ್ಲ, ರೊಟ್ಟಿ ತಟ್ಟಿದ್ರು ಅಷ್ಟೇ. ಶ್ರೀ ಗುರುಗಳು ಶುರು ಮಾಡ್ತಾರೆ ಮಾಡ್ತಾರೆ, ಇನ್ನೊಂದು ನೆನಪಿರಲಿ, ಮಠದಲ್ಲಿ ಪಾಠ ಅಂದ್ರೆ ಸುಧಾ ಪಾಠನೇ ಪಾಠ. ಮಣಿಮಂಜರ್ ಹೇಳಿದ್ರೆ ಮಠದ ಪಾಠ ಅಲ್ಲ, ಮಣಿಮಂಜರ್ ಹೇಳಬಾರ್ದಲ್ಲ, ಸಾಗುಗಳು ದೊಡ್ಡವರು ಹೇಳಬೇಕಾದ್ರೆ ಎಮ್ಮೆ ಪಾಠ ಮಾಡಬೇಕು. ಯೂನಿವರ್ಸಿಟಿಯಲ್ಲಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಪಾಠ ಮಾಡೋದಿಲ್ಲ, ಅದು ಮಾಡಿದ್ರೆ ಎಮ್ಎ ತಿಷ್ಟೇ ಅಷ್ಟೇ ಪಾಸ ಮಾಡಬೇಕು. ಸುಧಾ ಪಾಠ ಹೇಳಿ ಶುರು ಮಾಡು, ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ. ಜನರಿಗವರಿಗೂ ಪಾಠ ಮಾಡಿ ಹೇಳ್ತಾರೆ, ಸುಧಾ ಪಾಠ ಮಾಡ್ತಾ ಇದ್ದ. ಇವರು ಹೇಳಿದ ಸುಮ್ಮನೆ ಕೂತಿದ್ದಾರೆ ಅಷ್ಟೇ ಪಕ್ಕದಲ್ಲಿ. ಅವ್ರು ಟಚ್ ಮಾಡಿದ್ರು ರಿಮೋಟ್ ಅಷ್ಟೇ, ರಿಮೋಟು ಅವ್ರ ಟಚ್ಚು. ನಮ್ಮ ಎರಡು ಇದೆ ಟಿ ವಿಯಲ್ಲಿ, ಒತ್ತಲಕ್ಕೆ ಬರ್ತದೆ, ರಿಮೋಟ್ ಮಾಡೋಕ್ಕೆ ಬರ್ತದೆ. ಕೂತ್ಕೊಂಡು ನೋಡ್ತಾ ಇದ್ದಾರೆ, ಜ್ಞಾನ ಪ್ರವಾಹ ಹಾಗೆ ಬರ್ತಾ ಇದೆ. ವಿಜಯದಾಸ ಏನು ಮಾಡಿದ್ರು, ಆ ನೀರಿನವನಿಗೆ ಜಾಸ್ತಿ ಯೋಗ್ಯತೆ ಇದ್ದಿಲ್ಲ, ಅಷ್ಟೇ ಬಿಟ್ಟುಬಿಟ್ರೆ ಅಷ್ಟೇ, ಬಿಟ್ಟಷ್ಟೇ ಹೋಗಿಬಿಡ್ತಾ ಅದನ್ನು. ಇವ್ರು ಬಿಡಲಿಲ್ಲ, ಉಳಿಸ್ಬಿಟ್ರೆ, ಹಾಗೆ ಬಂದಿದ್ದು ಹಾಗೆ ಉಳಿಸ್ಬಿಟ್ರಂತೆ. ಮ್ಯಾಗ್ನೆಟ್ ಎರಡಿರುತ್ತೆ, ಪರ್ಮನೆಂಟ್ ಮ್ಯಾಗ್ನೆಟ್ ಬೇರೆ, ಇಂಡಿವಿಜುವಲ್ ಮ್ಯಾಗ್ನೆಟ್ ಬೇರೆ. ಅದು ಇಂಡಿವಿಜುವಲ್ ಮ್ಯಾಗ್ನೆಟ್ ತೆಗೆದ ತಕ್ಷಣ ಹೋಗಿಬಿಡ್ತದೆ, ಪರ್ಮನೆಂಟ್ ಅದೇ ಮ್ಯಾಗ್ನೆಟ್ ಆಗಿಬಿಡುತ್ತೆ. ರೊಟ್ಟಿ ವೆಂಕಟಾದ್ರಿ ಭಟ್ಟರು ಅಂತ ಹೆಸರಾಯಿತು, ರೊಟ್ಟಿ ವೆಂಕಟಾದ್ರಿ ಭಟ್ಟರು. ಏನು ಆಶ್ಚರ್ಯ ಅಂದರೆ, ಅವರು ವಿದ್ವಾಂಸರಾದರೂ ಅಷ್ಟೇ ಅಲ್ಲ, ಪಾಠ ಹೇಳಿದ್ರು ಅಷ್ಟೇ ಅಲ್ಲ, ಜೊತೆ ಗ್ರಂಥ ಬರೀತಾರೆ. ಸುಧಾ ಟಿಪ್ಪಣಿ ಬರೆದಿದ್ದಾರೆ ಮಹಾನುಭಾವರು, ಕರ್ಮ ನಿರ್ಣಯ ಟಿಪ್ಪಣಿ, ಕಥಾಲಕ್ಷಣ ಟಿಪ್ಪಣಿ, ಸುಧಾ ಟಿಪ್ಪಣಿ, ತತ್ವೋದ್ಯೋತ ಟಿಪ್ಪಣಿ, ಜೊತೆ ತಿಥಿತ್ರಯ ನಿರ್ಣಯ, ಎಷ್ಟು ಗ್ರಂಥ ಬರೀತಾರೋ ಮಹಾನುಭಾವ ಅಂದರೆ ಒಬ್ಬ ನೆನಪಿಲ್ಲಿ ವಯಸ್ಸಾಗಿತ್ತಾಗಲೇ ಅವರಿಗೆ ವಯಸ್ಸಾದ ಜ್ಞಾನ ಕೊಟ್ಟಿದ್ದಾರೆ. ನಮ್ಮದು ಅದೇ ಕೇಸು, ವಯಸ್ಸು ಆಗಿರ್ತದೆ, ಮತ್ತು ಓದಿರೋದಿಲ್ಲ. ಅಂಥವ್ರಿಗೆ ಜ್ಞಾನ ಕೊಡಬೇಕು, ಯಾರ ಹತ್ರ ಹೋಗಬೇಕು ಅಂದರೆ ರಘುತ್ವ ಸ್ವಾಮಿಗಳ ಹತ್ರ ಹೋಗೋದು. ಸ್ವಾಮಿ ಸ್ಪೆಷಲಿಸ್ಟ್, ನೀವು ಓದದೇ ಇದ್ದವ್ರಿಗೆ ಜ್ಞಾನ ಕೊಡೋದು ಅಂತ ಅರ್ಥ. ಓದೋರಿಗೆ ಜ್ಞಾನ ಕೊಡೋದಲ್ಲ, ಓದದೇ ಇದ್ದವರಿಗೆ ವಯಸ್ಸಾದವರಿಗೂ ಜ್ಞಾನ ಕೊಡ್ತೀರಿ, ಆದ್ದರಿಂದ ನಿಮ್ಮ ಹತ್ರ ಬಂದಿದ್ದೇವೆ ಅಂತ ಹೇಳ್ಕೊಂಡ್ರೆ ರೊಟ್ಟಿ ವೆಂಕಟಾದ್ರಿ ಭಟ್ಟರು ಕಷ್ಟ ಸಾರ್ಥಕವಾಗ್ತದೆ. ಅಲ್ಲಿಗೆ ನಿಲ್ಲಿಲ್ಲ ರೊಟ್ಟಿ ವೆಂಕಟಾದ್ರಿ ಭಟ್ಟರು. ಎಷ್ಟು ದೊಡ್ಡ ಜ್ಞಾನಿಗಳಾದರು ಅಂದರೆ, ಮುಂದೆ ವಿದ್ಯಾಧೀಶ ತೀರ್ಥರು, ರಘುತ್ವ ಸ್ವಾಮಿಗಳ ಶಿಷ್ಯರು ವೇದವ್ಯಾಸ ತೀರ್ಥರು, ಅವರ ಶಿಷ್ಯ ವಿದ್ಯಾಧೀಶ ತೀರ್ಥರು, ವ್ಯಾಖ್ಯಾರ ಚಂದ್ರಿಕಾ ಬರೆದವರು. ಅವರು ಕೃಷ್ಣಾಷ್ಟಮಿ ನಿರ್ಣಯ, ಆಮೇಲೆ ಏಕಾದಶಿ ನಿರ್ಣಯ ಬರೀಬೇಕಾದ್ರೆ ಆರಂಭದಲ್ಲಿ ಬರೀತಾರೆ, ರೊಟ್ಟಿ ವೆಂಕಟಾದ್ರಿ ಭಟ್ರು ಹೀಗೆ ಹೇಳ್ತಾರೆ, ನೆನಪಿಟ್ಟುಕೊಳ್ಳಿ. ಎಂಥ ಪಾಂಡಿತ್ಯ ಕೊಡು, ವಿದ್ಯಾಧೀಶರು ಕೋಟ್ ಮಾಡೋ ಪಾಂಡಿತ್ಯ ಅಂದರೆ ರೊಟ್ಟಿ ವೆಂಕಟಾದ್ರಿ ಭಟ್ರು ಅಪ್ರತಿ ವಿದ್ವಾಂಸರನ್ನ ರಘುತ್ವ ಸ್ವಾಮಿ ಮಾಡಿದ್ದಾರೆ. ಅದು ಅರ್ಥ ಮಾಡಿಕೊಂಡಾಗ ಇಂಥ ಜ್ಞಾನ ಕೊಡೋ ಶಕ್ತಿ ಇರೋದಕ್ಕೆ ಜ್ಞಾನಿಗಳು ಅಂತ ಕರೆಯೋದು. ಜ್ಞಾನ ಇರಬೇಕು, ಜ್ಞಾನ ಕೊಡಬೇಕು, ಎರಡಾಗಬೇಕು. ಅಂಥ ಗುರುಗಳು ರಘುತ್ವ ಸ್ವಾಮಿಗಳಾಗಿದ್ದಾರೆ. ಅದು ಬರೀ ಕಥೆಯಲ್ಲ, ಗೊತ್ತೇನು, ಸೇವಾಕರ್ತರಾಗಿ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಮ್ಮ ವಾಸುದೇವ ಮೂರ್ತಿಗಳು ರೊಟ್ಟಿ ಫ್ಯಾಮಿಲಿಯವರೇ, ಅವರು ಅಂದರೆ ಇಡೀ ವಂಶಕ್ಕೇನೆ ದೀರ್ಘಾಯುಷ ಕೊಟ್ಟರು ಅಂತ ಅರ್ಥ. ವಂಶಕ್ಕೇನೆ ದೀರ್ಘಾಯುಷ ಕೊಟ್ಟರು, ಮತ್ತು ಅವ್ರು ಪಾಠಕ್ಕೆ ಬರ್ತಾರೆ, ಅದು ಭಾರಿ ಆಶ್ಚರ್ಯ ಅಂತ ಕೇಳಿದ್ರೆ ಆಸ್ತಿಕರು. ಜೊತೆಗೆ ಅವರು ಮಾಡಿದ್ದು ವಿಶೇಷ ಸೇವೆಗೆ ದೇವರು ಭಾರಿ ಅನುಗ್ರಹ ಮಾಡಿದ್ದಾರೆ. ಅಂದರೆ ರಘುತ್ವ ಸ್ವಾಮಿಗಳ ಒಂದು ಅನುಗ್ರಹ, ವಂಶ ಪಾರಂಪರ್ಯ ಕೂಡ ಬರ್ತಕ್ಕಂಥ ಅನುಗ್ರಹ ಅಂತ ಆಯ್ತಾರೆ. ಇಂಥ ಮಹಾನುಭಾವರು ರಾಯರು ಹಾಗೆ ಮಾಡಿದವರು. ವೆಂಕಟ ಏನೂ ಬರ್ತಿದ್ದಿಲ್ಲ ಪಾಪ, ಇಲ್ಲಿ ಇವರು ವೆಂಕಟ, ಅವರು ಹಾಗೆ ಇರಬೇಕು, ಹತ್ತು ವೆಂಕಣ್ಣೇ ರೊಟ್ಟಿ ವೆಂಕಟ, ಇವರು ಇನ್ನೊಬ್ಬ ವೆಂಕಣ್ಣ ಅಷ್ಟೇ, ಅದು ದಿವಾನ ವೆಂಕಣ್ಣ. ಏನು ಬರ್ತಿದ್ದಿಲ್ಲ ಪಾಪ, ಕಣ್ಣು ಮುಚ್ಚಿದಾಗ ಏನು ಇಲ್ಲ, ನಿರಕ್ಷರ ಕುಚ್ಚಿ, ಕಣ್ಣು ತೆಗೆದಾಗ ಏನು, ಎಲ್ಲ ದಿವ್ಯ ಜ್ಞಾನಿ ಆತ ಕಣ್ಣು ತೆಗೆದಾಗ. ನೋಡಿ ಪಡ ಪಡ ಬಡ ಓದಿ ಹಾಕ್ಬಿಡ್ತಾನೆ ಆ ವೆಂಕಣ್ಣನಿಗೆ. ಎರಬ್ಬರು ವೆಂಕಣ್ಣ ಉದಾಹರಣ, ಇವರು ರಘುತ್ತಮರು ರಾಘವೇಂದ್ರ ತೀರ್ಥರು, ಹೆಸರಿಬ್ಬರು ರಾಮದೇವರ ಹೆಸರೇನೆ, ರಘುತ್ತಮ ಅಂದ್ರೆ ರಾಮದೇವರು, ರಾಘವೇಂದ್ರ ಅಂದ್ರೆ ರಾಮದೇವರೇ. ಇಷ್ಟೊಂದು ರಾಮಾಯಣ ಅದಕ್ಕೆ ಹೇಳಿ ಸರಿ ಹೋಗಿದೆ. ರಘುತ್ವ ಸ್ವಾಮಿಕ ರಾಯರಾರನೇ ರಾಮಚರಿತ್ರ ಮಂದಿರ ಹೇಳ್ಬೋದು, ರಘುತ್ತಮರಾರ ರಾಮಚರಿತ್ರ ಮಂದಿರ ಯಾತಕ್ಕೆ ಅಂದರೆ ರಾಮದೇವರ ಹೆಸರಿಟ್ಕೊಂಡಿರೋರು, ಪೂಜೆ ಮಾಡಿದ್ದು ರಾಮದೇವರನ್ನ, ಹೆಸರು ರಾಮದೇವರು, ಆದ್ದರಿಂದಾಗಿಯೇ ಅವರಿಗೆ ರಾಮಚರಿತ್ರ ಮಂದಿರ ಹೇಳಿದ್ದಕ್ಕೆ ರಾರಿಗೂ ಖುಷಿ, ರಘುತ್ವ ಸ್ವಾಮಿಗಳು ಭಾರಿ ಖುಷಿಯಾಗುತ್ತೆ ಅನ್ನೋದಕ್ಕೆ ವಿವರಿಸಲ್ಲ. ಅಂತೂ ಈಗ ಅರ್ಥ ಆಗುತ್ತೆ, ರಾಮದೇವರ ಒಂದು ಭಕ್ತರ ಎಷ್ಟೋ ಸಾಲಿನಲ್ಲಿ ಬಂದ ಮಹಾನುಭಾವರಿಗೆ ಶಕ್ತಿ ಇರಬೇಕಾದ್ರೆ ಇದು ರಾಮದೇವರು ಹೇಗಿದ್ದಿರ್ಬೋದು, ಯಾಕೆ ಇಟ್ಕೊಳ್ಬೋದು, ಸರ್ವೋತ್ತಮ ಹೇಗಿರಬಹುದು, ಇದನ್ನು ಅರ್ಥ ಮಾಡಿಕೊಂಡು ಅದು ಎಂಡ್ ಆಗಬೇಕು. ಚರಿತಂ ವೈಷ್ಣವಾನಂತೂ ವಿಷ್ಣುದ್ರೇಕಾಯ ಕಥ್ಯತೆ, ಎಲ್ಲ ಹಿರಿಮೆಯ ಹಿರಿಮೆ ಹೋಗ್ತಕ್ಕಂಥದ್ದು ಹರಿವಾಯುಗಳಿಗೆ. ಸರ್ವೋತ್ತಮನಾದ ಹರಿಗೆ ಹರಿತ್ವೇನ, ವಾಯುದೇವರಿಗೆ ಜೀವೋತ್ತಮರು ಗುರುತ್ವೇನ, ಅಲ್ಲಿಗೆ ನಮ್ಮ ಜೀವನ ಸಾರ್ಥಕವಾದಾಗಲೆಕ್ಕ ಅಲ್ಲಿಗಾಗಿದ್ದೇನೆ. ಇಂದ್ರಿಯ ಜಯ ಪ್ರಕರಣ ಬಂತು, ಒಳ್ಳೆ ಜ್ಞಾನಿಯಾಗಿಬಿಟ್ಟು ಎಲ್ಲ ಇಂದ್ರಿಯಗಳನ್ನು ಗೆಲ್ತಕ್ಕಂಥ ಡ್ರೈವಿಂಗ್ ಬಂದಾಗ ಆಯ್ತಾರ. ಇಂದ್ರಿಯ ಜಯ ಬಂದಾಗ ಒಂದು ಏನು ಗೊತ್ತು, ವೆಹಿಕಲ್ ಕೊಟ್ಟಾಗಿತ್ತು ಮೊದಲು, ಡ್ರೈವಿಂಗ್ ಕಲಿಸಿದಾಗ ಆಯ್ತು. ಇಂದ್ರಿಯ ಜಯ ಅಂದರೆ ಡ್ರೈವಿಂಗ್ ಅಷ್ಟೇ, ಕಾರ್ ಫುಲ್ ಕಂಟ್ರೋಲ್ ಓವರ್ ದಿ ವೆಹಿಕಲ್ ಅಷ್ಟೇ, ಫುಲ್ ಕಂಟ್ರೋಲ್ ಓವರ್ ದಿ ಬಾಡಿ, ಆಲ್ ಸೆನ್ಸ್ ಆರ್ಗನ್ಸ್. ನಮ್ಮ ಐದು ಜ್ಞಾನೇಂದ್ರಿಯೂ ಹತೋಟಿಯಲ್ಲಿರಬೇಕು. ಹತೋಟಿಯಲ್ಲಿರೋದೇಂದ್ರೇನು, ಒಳ್ಳೆಯ ಜ್ಞಾನದ ಬಗ್ಗೆ ಹೋಗಲೇಬೇಕು, ಕೆಟ್ಟ ಜ್ಞಾನದ ಬಗ್ಗೆ ಹೋಗಲೇಬಾರದು, ಅದು ಇನ್ನು ಜ್ಞಾನೇಂದ್ರಿಯಗಳ ಹತೋಟಿ. ಕರ್ಮೇಂದ್ರಿಯಗಳ ಹತೋಟಿ ಅಂದ್ರೇನು, ಒಳ್ಳೆಯ ಕೆಲಸ ಮಾಡಲೇಬೇಕು, ಕೆಟ್ಟ ಕೆಲಸ ಮಾಡಲೇಬಾರದು, ಅದು ಕರ್ಮೇಂದ್ರಿಯದ ಹತೋಟಿ. ಅದು ಮತ್ತೆ ಇಂದ್ರಿಯ ಜಯ ಬಂದಾಗಲೇ ಇಲ್ಲಿ ಲೈಸೆನ್ಸ್ ಸಿಕ್ಕಾಗಾಯ್ತು, ಇನ್ನು ಯೋಚನೆ ಡ್ರೈವ್ ಮಾಡ್ಬೋದು ಅಂತ ಅರ್ಥ. ಆಮೇಲೆ ಏನು ಮಾಡಬೇಕು? ಆಗ ಬ್ರಹ್ಮೋಪದೇಶ ಪ್ರಕರಣ ಗುರುಗಳಿಗೊಂದು, ಆಗ ಬ್ರಹ್ಮೋಪದೇಶ ಶಬ್ದಕ್ಕೆ ಒಂದರ್ಥ, ಬ್ರಹ್ಮ ಅಂದರೆ ವೇದ, ವೇದೋಪಲಕ್ಷಿತವಾದಂತಹ ಶಾಸ್ತ್ರಗಳು ಆ ಉಪದೇಶ ಮಾಡ್ತಾರೆ ಅಂತ ಒಂದರ್ಥ. ಇನ್ನೊಂದರ್ಥ ಬ್ರಹ್ಮ ಅಂದರೆ ಪರಬ್ರಹ್ಮ ಸಾಕ್ಷಾತ್ ವಿಷ್ಣು, ಬ್ರಹ್ಮಶಬ್ದಶ್ಚ ವಿಷ್ಣುವೇವ, ಅಥವಾ ಬ್ರಹ್ಮಸೂತ್ರೋಪದೇಶ, ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ, ಆ ಮೀಮಾಂಸಕ್ಕೆ ಅಧಿಕಾರಿ ಆಗ್ತಾರೆ, ಈ ಸ್ಟೇಜಲ್ಲಿ ಅಧಿಕಾರ ಬರುತ್ತೆ. ಇವತ್ತು ನಿಜವಾದ ಪಾಠ ಪ್ರವಚನ ಅಂದರೆ ಈ ಹಂತದಲ್ಲಿ ಏನು ಹೇಳ್ಕೊಡ್ತಾರಲ್ಲ ಅದು ಗಟ್ಟಿಮುಟ್ಟಾದ ಪಾಠ, ಅದು ಸಾಧನೆ ಆಗ್ತದೆ. ಪ್ರವಚನ ಬೇರೆ ಸಾಧನೆ ಬೇರೆ. ಸಾಧನೆ ಆಗಬೇಕಾದ್ರೆ ಮತ್ತು ಎಂಬೆ ಓದಾರು ಲೆಕ್ಚರ್ ಸಾಗೋದಿಲ್ಲ, ಎರಡನೇ ಕೆಲಸಕ್ಕೆ ಹೋಗ್ಬೋದು. ಲೆಕ್ಚರ್ ಆಗಿ ಪ್ರೊಫೆಸರ್ ಆಗಬೇಕಾದ್ರೆ ಅದೇ ಫೀಲ್ಡಲ್ಲಿ ಮುಂದುವರಿತಾ ಹೋಗ್ಬೇಕು. ಅದು ಹೇಳ್ತಾರೆ ಶ್ರವಣಾದಿವಿನ ನೈವ ಕ್ಷಣ ತಿಷ್ಠೇದ ಪಿಕ್ಕೊಚಿತ್, ಆ ಗುಂಪಿ ಸೇರ್ತಾರೆ. ಇಂದ್ರಿಯ ಜಯ ಪ್ರಕರಣ, ಬ್ರಹ್ಮೋಪದೇಶ ಪ್ರಕರಣ ಬಂದ ಶಾಸ್ತ್ರ ಕೇಳಿ ಆಯ್ತು. ನಾವೀಗ ಎರಡು ಮಾಡಬೇಕಾಗ, ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ, ನಿವೃತ್ತ ಕರ್ಮ ಕರ್ಣ ಪ್ರಕರಣ. ಪ್ರವೃತ್ತ ಕರ್ಮ ತ್ಯಾಗ, ನಿವೃತ್ತ ಕರ್ಮ ಕರ್ಣ. ಪ್ರವೃತ್ತ ಕರ್ಮ ಅಂದ್ರೇನು? ಫಲಪ್ರವೃತ್ತ ಪ್ರವೃತ್ತ, ಅದು ನೆನ್ಪಿಟ್ಕೊಂಡಿರಿ. ಪ್ರವೃತ್ತ ಅಂದ್ರೆ ಯಾವುದೂ ಅಲ್ಲ, ಪವಮಾನವ ಮನೆ ಮಾಡ್ತಾನೆ ಅಂತ ತಿಳ್ಕೊಬೋಣ. ಅವನೇನು ಕೆಟ್ಟ ಕೆಲಸ ಮಾಡಿಲ್ಲ, ಪವಮಾನವ ಮನೆ ಮಾಡ್ತಾನೆ. ಯಾತಕ್ಕೆ ಅಂತ ಕೇಳ್ತಾರೆ, ಏನೋ ಒಂದು ಸಮಸ್ಯೆ ಇತ್ತು, ಒಂದು ಪ್ರಮೋಷನ್ ಹೆಲ್ಡಪ್ ಆಗಿತ್ತು, ಮಾಡದೆ ಪ್ರವೃತ್ತ ಕರ್ಮ ಯಾತಕ್ಕೆ ಮಾಡಿ ಫಲ ಪ್ರವೃತ್ತಿಯಿಂದ ಮಾಡಿದ್ದಾನೆ. ಆದ್ರಿಂದ ಅದು ಉತ್ತಮವಾದಕ್ಕೆ ಬಂಧಕ, ಅದು ಬಂಧಕ ಹೊರತು ತಾರಕ ಅಲ್ಲ. ಎಲ್ಲೆಲ್ಲಿ ನಾವು ಫಲಪ್ರವೃತ್ತಿ ಕಾಣುತ್ತೇವೋ ಅಂಥ ಕರ್ಮವನ್ನು ಮಾಡಿದರೆ ನಾವು ಒಳ್ಳೆಯದೋ ಕೆಟ್ಟದ್ದು ಬಂಧಕ ಆಗಲೇಬೇಕು, ಆ ಕರ್ಮವನ್ನು ಮಾಡಬಾರದು. ಕೆಟ್ಟ ಕರ್ಮ ಯಾವಾಗಲೂ ಬಿಡಬೇಕು, ಒಳ್ಳೆ ಕರ್ಮ ಮಾಡಬೇಕು, ಫಲಪ್ರವೃತ್ತಿಯಿಂದ ಮಾಡಬಾರದು. ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚಾರ, ಫಲಾಪೇಕ್ಷೆ ಬಂತು ಸಾಧನೆ ನಿಂತಿತ್ತು ಅಂತ ಅರ್ಥ. ಫಾಸ್ಟ್ ವೆಹಿಕಲ್ ಹೋಗ್ತಿತ್ತು, ಖುಷಿಯಾಯಿತು, ಎಳ್ನೀರು ಇಳಿಸಿತ್ತು, ಇಳಿಸಿಬಿಟ್ಟ, ಮುಗಿದೋಯ್ತು ಪ್ರಯಾಣ. ಎಳ್ನೀರು ಕುಡಿದು ಎದ್ದು ಬರೋವರೆಗೂ ರಾಯ್ತಾ ಕೂತಿರ್ಬೇಕು. ಅಂದರೆ ಎಳ್ನೀರು ಏನು ಮಾಡ್ತೀವಿ ಅಂದನ್ನ ಫಲ, ಆ ಫಲದಿಂದ ಅವನ ಜರ್ನಿ ಅಫೆಕ್ಟ್ ಆಯ್ತು. ಯಾರು ಫಲ ಕೇಳ್ತಾರೋ ವೈಕುಂಠದ ಯಾತ್ರೆ ಡಿಲೇ ಆಗಲಿಕ್ಕೆ ಶುರುವಾಗ್ತದೆ. ಅಥವಾ ಬರೀ ಫಲ ಕೇಳ್ತೇವೆ, ಅದು ಒಂದು ನಿಲ್ಲಿಸಿದ ಎಳ್ನೀರು, ಮತ್ತೆ ಹೋದ ಬ್ರೆಡ್, ಮತ್ತೆ ಹೋದ ಕಾಫಿ, ಮತ್ತೆ ಹೋದ ಇದು ಗೋವಿಂದ ಮಾರಾಯ್ರು ಮುಂದೆ ಹೋಗಲು ಎಕ್ಸ್ಟ್ರಾ ಇಲ್ಲ ತಿಳಿದು ಬಿಡ್ತಾರೆ. ಯಾರಿಗೂ ಬರಲಾಗಿ ಒಮ್ಮೆ ನಿಲ್ಲಿಸಿದರೆ ಗತಿ ಏನಾಗಬೇಕೀಗ? ಒಂದು ಅರ್ಥ ಇರಬೇಕು. ಒಂದು 100 ಕಿಲೋಮೀಟರ್ ಹೋದ ನಿಲ್ಲಿಸಿದ ಅರ್ಥ ಇದೆ, 500 ಕಿಲೋಮೀಟರ್ ಅರ್ಥ ಇದೆ. ಹೋದ್ರೆ 1 ಕಿಲೋಮೀಟರ್ ನಿಲ್ಲಿಸ್ತಾ ಹೋಗ್ಬಿಟ್ರೆ ನಮ್ಮದು ಹಾಗೆ ಅಲ್ಲ. ಬೆಳಗ್ಗೆ ಕಾಫಿ, ಮಧ್ಯಾಹ್ನ ತಿಂಡಿ, ಬರೀ ಬಿಲ್ಲೋದೇ ನಮ್ಮದು, ಬರೀ ಫಲ ಪ್ರವೃತ್ತಿ ಇರೋದು ಬೇರೆ ಇಲ್ಲೇ ಇಲ್ಲ. ಪಾಠ ಆಗ್ತೀರಿ, ಟಿ ವಿ ಆನ್ ಮಾಡಿಬಿಟ್ರೆ ಸ್ವಲ್ಪ ಟಿವಿ, ಅದು ಮುಗಿಯೋರಿಗೆ ಪಾಠ ಆಗ್ತೀನಿ ಸ್ಟಾಪ್. ಕ್ರಿಕೆಟ್ ಮ್ಯಾಚ್ ಬಂದರೆ ಎಲ್ಲ ಪಾಠ ಪ್ರವೇಶ ಬಂದು, ಎಷ್ಟು ಅನ್ಯಾಯ. ಇಂಥ ರೀತಿ ಶ್ರವಣದ ಫಲ, ಕೆಟ್ಟ ವಿಷಯಕ್ಕೆ ಶ್ರವಣದ ಫಲ, ಇದು ಬಾಯಿ ಫಲ. ಇಂಥ ಎಲ್ಲ ಫಲ ಬಿಟ್ಟುಬಿಟ್ರೆ ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ. ಟೀಕಾರರು ಬರೀತಾರೆ ಗೀತಾಭಾಷ್ಯ ಪ್ರಮೇಯ ದೀಪಿಕೆಯಲ್ಲಿ, ಪವಮಾನವಕ್ಕೆ ಯಾರೋ ಕರೀತಾರೆ ಅಂತ ತಿಳ್ಕೊಬೋಣ. ಯಜ್ಞ ಮಾಡ್ತಾರೆ, ಕರೀತಾರೆ, ನಾವು ಹೋಗುವಾಗ ಬಿಡಬೇಕು. ಅವ್ರು ಹೇಳ್ತಾರೆ ಫಲಾಪೇಕ್ಷೆಯಿಂದ ಮಾಡೋ ಯಜ್ಞ ಆದರೆ ಹೋಗಬೇಡಿ ಅಂತ ಹೇಳಿಬಿಡ್ತಾರೆ. ಪವಮಾನ ಇರ್ಬೋದು, ಅದು ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಅದನ್ನು ಹೋಗಬಾರ್ದು ಅಂತ ಹೇಳ್ತಾರೆ, ನೆನಪಿರಬೇಕು. ಇನ್ನು ಬರೀ ಸಣ್ಣ ಕೆಲಸ ಮಾಡ್ತಾರೆ, ಫಲಾಪೇಕ್ಷೆ ಇಲ್ಲ, ಅಲ್ಲಿಗೆ ಹೋಗಿ, ಅದು ನಿವೃತ್ತ ಕರ್ಮ ಅಂತ. ಕರ್ಮ ಫಲ ಪ್ರವೃತ್ತ ಕರ್ಮ ಬಿಡಬೇಕು, ನಿವೃತ್ತ ಕರ್ಮವನ್ನು ಮಾಡದೇ ಇರಬೇಕು. ಯಾವಾಗ ಪವಮಾನ ಎರಡು ಮಾಡೋಕ್ಕೂ ಬರ್ತದೆ, ಫಲ ಕೇಳಿ ಮಾಡಿದ್ನೋ ಪ್ರವೃತ್ತ ಕರ್ಮ, ಜ್ಞಾನಭಕ್ತಿ ವೈರಾಗ್ಯಕ್ಕೆ ಮಾಡಿದ್ನೋ ನಿವೃತ್ತ ಕರ್ಮ ಅಷ್ಟೇ. ಫಲ ಏನೂ ಕೇಳಬಾರ್ದು ಅಂತ ಹೇಳಬಾರ್ದು, ಮತ್ತೆ ಏನೂ ಫಲ ಕೇಳಿದ ಕರ್ಮ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಜ್ಞಾನಭಕ್ತಿ ಆದಿ ಪ್ರಾರ್ಥನ ಸರ್ವದಾ ಕಾರ್ಯ. ಜ್ಞಾನ ಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಂಕ್ಷಂ ಕಿಮುತಾನ್ಯಭ್ಯ ಧರ್ಮೇ ಭಾಗವತೇ ಸದಾ. ಆಚಾರ್ಯ ತಾತ್ಪರ್ಯದಲ್ಲಿ ಹೇಳಿದಂತಹ ಶುದ್ಧ ಭಾಗವತ ಧರ್ಮ ಅಂದ್ರೆ ಹಾಗೆ, ಎಂದೆಂದೂ ಫಲ ಕೇಳಬಾರ್ದು. ಒಂದು ಸತ್ ಫಲ ಕೇಳಿದ್ರು ಕೂಡ ನಮ್ಮ ಶಕ್ತಿ ಕುಂಠಿತವಾಗ್ತದೆ ಅಂತ ಹೇಳ್ತಾರೆ. ನಮ್ಮ ಸಾಧನೆಗೆ ಒಂಥರ ದೊಡ್ಡ ಬ್ಲಾಕ್ ಮಾರ್ಕ್ ಅಂತ ಹಾಕೋದು, ಫಲ ಕೇಳಿದವನು ಅನಿಸ್ಕೋಬಾರ್ದು ಎಂದು ಕೂಡ ನಾವು. ಅಂಥವ್ರು ಯಾರು ಸಿಗ್ತಾರೆ ಅಂದರೆ ರಾಮದೇವರೇ ಕೊಡ್ಲಕ್ಕೆ ಹೋಗಿರೋದು, ಕೊಡ್ತಿರು ಹನುಮಂತ ದೇವರಿಗೆ. ಬೇಕಾದ ಕೇಳೋದು ಕಂಡೀಷನ್, ಬೇಕಾದ ಕೇಳಿಕೊ ನೀನು, ಇದೇ ಇಲ್ಲ, ಕಂಡೀಷನ್ನೇ ಇಲ್ಲ. ಬ್ರಾಂಚ್ ಚೆಕ್, ಟ್ರೂಯೆಸ್ಟ್ ಸೆನ್ಸಲ್ಲಿ ಬ್ರಾಂಚ್ ಚೆಕ್ ಅಂದರೆ ರಾಮದೇವರು ಕೊಟ್ಟಿದ್ದು. ಟ್ರೂಯೆಸ್ಟ್ ಸೆನ್ಸಲ್ಲಿ ಬೇಕಾದ ಕೇಳು ನೀನು, ಏನು ಬೇಕಾದ್ರೂ ಕೇಳ್ಬೋದಾಗಿತ್ತು. ಹನುಮಂತ ಕೇಳಿದ್ದೇನು, ನೋ ರಿಟರ್ನ್ ವಿತ್ ಥ್ಯಾಂಕ್ಸ್ ಅಷ್ಟೆ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯಿ ಶಮೇ ಹ್ರಾಸ ವಿವರ್ಧಿತಾ ಸದಾ. ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ಇರತೋ ಯ ದುರ್ಗೋದರ, ಈ ಭಾವನೆ ಇರಬೇಕು. ಇದು ಅರ್ಥ ಮಾಡಿಕೊಂಡ್ರೆ ನಿವೃತ್ತ ಕರ್ಮ ಪ್ರಕರಣ, ದೊಡ್ಡವರ ಆರಾಧನೆ ದಿವಸ ಅವ್ರು ಮೆಚ್ಚತಕ್ಕಂಥ ವಿಷಯ ಅಂದರೆ ನಿವೃತ್ತ ಕರ್ಮ. ಅದನ್ನು ನೋಡೋದಕ್ಕೆ ಒಳ್ಳೆ ಶ್ರೇಷ್ಠವಾದಂಥ ದೃಷ್ಟಾಂತ ಇದೆ. ಮುಂದೆ ದೇಶ ಪ್ರಶಂಸಾ ಪ್ರಕರಣ, ಇಷ್ಟೆಲ್ಲ ಆಯಿತು, ಎಲ್ಲಿದ್ದು ಮಾಡಬೇಕು ಅಂತ ಪ್ರಶ್ನೆ. ಎಲ್ಲಿದ್ದು ಮಾಡಬೇಕು, ಇದು ಭಾರಿ ಇಂಪಾರ್ಟೆಂಟ್. ಎಲ್ಲೋ ಕೂತ್ಕೊಂಡು ಬರೋ ಪಾಸ್ ಆಗಿಬಿಡ್ತಾನೆ ಅವನು, ನೀಟ ಬರೀತಾನೆ ಮನೆಯಲ್ಲಿ ಕೂತು ಬರೆದಿದ್ದು ಬರೆದಿದ್ದೆ ಏನ್ರಿ, ಎ ಸಿ ರೂಮ್ ಇದೆ, ಮನೆಯಲ್ಲಿ ಬರೀತೇನೆ, ಎಕ್ಸಾಮ್ ಅಲ್ಲಿ ಹೋಗಕ್ಕೆ ಆಗಲಿಲ್ಲ ನನಗೆ, ಆ ಡಲ್ಟಿ ಭಾರಿ ಚೆನ್ನಾಗಿಲ್ಲ ಬಿಲ್ಡಿಂಗ್ ಅದು, ಅಲ್ಲಿ ಹೋಗಕ್ಕೆ ಆಗೋದಿಲ್ಲ ನಾನು, ಗೊತ್ತಾಯ್ತಾ. ಒಳ್ಳೆ ಯಾವುದೋ ಡೆಸ್ಕ್ ಕೊಟ್ಬಿಡ್ತಾರೆ, ಫಸ್ಟ್ ಕ್ಲಾಸ್ ಎ ಸಿ ರೂಮ್ನಲ್ಲಿ ಟೇಬಲ್ನ ಬರೀತಾ ಇದ್ದು ಕೂತೀನಿ ಅಂತ ಕೇಳಿದರೆ ಬರ್ಕೋ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ತದೆ ಹೊರತು ಅದು ಕೌಂಟ್ ಮಾಡೋದಿಲ್ಲ. ಎಕ್ಸಾಮ್ ಅಲ್ಲಿ ಹೊರಗೆ ಕೂತ್ಕೊಂಡು ಬರೆದ್ರೆ ಎಷ್ಟು ಜನ ಬರೆದ್ರೂ ಕೌಂಟ್ ಆಗೋದಿಲ್ಲ. ಒಳಗೆ ಕೂತ್ಕೊಂಡು ಬರೀಬೇಕು, ಬರ್ತಕ್ಕಂಥ ಎಷ್ಟೇ ಹೋಪ್ಲೆಸ್ ಇದ್ರು ಕೂಡ ಮುರುಕ ಟೆಸ್ಟ್ ಆದರೂ ಕೂಡ ಅಪಾಯಿಂಟೆಡ್ ಸೆಂಟರ್ ಇರೋದು, ಗೊತ್ತಾಯ್ತಾ. ಸೆಂಟರ್ ಇದು ಸದ್ವೀಪ ವಾರಿಣಿ ಸಪ್ತಕ ಭೂತ ಧಾತ್ರ್ಯ ಮಧ್ಯೇಪಿ ಕರ್ಮಭೂಮಿ ಭಾರತ ನಾಮಖಂಡೆ. ಇಲ್ಲೇ ಇದ್ದು ಸಾಧನೆ ಮಾಡಬೇಕೇ ಹೊರತು ಬೇರೆ ಕಡೆ ಹೋದ್ರೆ ಸಾಧನೆ ಆಗೋದಿಲ್ಲ. ನಮ್ಮದೇ ವ್ಯಾಖ್ಯೆ ಹೇಳ್ತಾ ಅಲ್ರಿ, ಅಲ್ಲಿ ಸಾಧನೆ ಆಗೋ ಸಂಧಾನೆ ಆಗೋದಿಲ್ಲ ಮಾಡಿದರೆ ಹೊರಗೆ ಕುತ್ಕೊಂಡು ಬರೀತಿ ಬರೆದಿದ್ದಲ್ವಾ, ಬರೆದಿರ್ಬೋದು ನೀನು ಅಷ್ಟೇ. ಅದು ಇದಿಲ್ಲ, ವ್ಯಾಲಿಡಿಟಿ ಇಲ್ಲ, ನೆನಪಿರಬೇಕು. ವ್ಯಾಲಿಡಿಟಿ ಬೇರೆ, ಬರೆಯೋದು ಬೇರೆ. ಯೋಚನೆ ಚೆಕ್ ಬುಕ್ ಇಲ್ಲ ನಿಮ್ಮ ಹತ್ರ, ನೀಟಾಗಿ ಅದೆಲ್ಲ ಬರ್ಕೊಟ್ಟ. ನೀವು 500 ರೂಪಾಯಿ ನೋಟ್ ಮೇಲೆ ಚೆಕ್ ಬರ್ಕೊಟ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ, ಗೊತ್ತಾಯ್ತಾ? ಅದು ಕೊಡಬೇಕು, ಅದೇ ಚೆಕ್ ಬುಕ್ಕಲ್ಲೇ ಬರೀಬೇಕು, ಅದೇ ಬ್ಯಾಂಕ್ ಚೆಕ್ ಬುಕ್ಕೇ ಆಗಬೇಕು. ಹೊರತು ಭಾರಿ ನೀಟಾಗಿರುತ್ತೆ ಹಾಗೆ ಹೀಗೆ ಅಂತೇಳಿ ನೀವು ಗೋಲ್ಡ್ ಕಾಯಿನ್ ಕೊಟ್ಟು ಕಳಿಸಿ ಅದನ್ನು ತೊಗೋತಾರೆ ಹೊರತು ನಿಮಗೇನು ಚೆಕ್ ಕೊಡೋದಿಲ್ಲ. ಯಾಕೆ ಪ್ರಿಸ್ಕ್ರೈಬ್ಡ್ ಅಂತಿರ್ತದೆ, ಅದೇ ರೀತಿಯಲ್ಲೇ ಮಾಡಬೇಕು. ಪ್ರಿಸ್ಕ್ರೈಬ್ಡ್ ದೇಶ ಯಾವುದು ಗೊತ್ತಾ? ನಮ್ಮ ಭರತಖಂಡ. ಹೇಳ್ತಾರೆ ಏನು ಪುಣ್ಯ ಮಾಡಿದರೆ ಜನ ಅಂತ ಹೇಳ್ತಾರೆ. ಎಂಥ ಪುಣ್ಯವಂತರು ಭರತಖಂಡ ಹುಟ್ಟಿದವರು. ನಾವಂತೇವಲ್ಲ ಎಂಥ ಕಾಲೇಜ್ ಸೀಟ್ ಸಿಕ್ಕಿದೆ, ಏನು ಪುಣ್ಯಾತ್ಮ ಅಂತೇವಲ್ಲ, ಆ ಥರ ಮೆರಿಟ್ ಸೀಟ್, ಒಳ್ಳೆ ಕಾಲೇಜ್, ಒಳ್ಳೆ ಯೂನಿವರ್ಸಿಟಿ. ಅವ್ರು ನೋಡಿ ಕ್ಲಬ್ಗೆ ಹೋಗಿ ಕೂತಿರ್ತಾರೆ, ಏನು ಮಾಡಬೇಕು ಮತ್ತೆ? ಸಿಕ್ಕಿರೋದು ನೋಡಿದೆ ಅಂಥದ್ದಕ್ಕೆ ಅವ್ನು ಹೋಗಿ ಕೂತಿರೋ ಕ್ಲಬ್ಗೆ. ನಮ್ಮ ಸ್ಥಿತಿ ಹಾಗೆ ಆಗಿರೋದು. ಇವತ್ತು ಮಾಡ್ತಿರೋದು ಏನು ಗೊತ್ತಾ? ಬರೀ ಅತ್ಯಂತ ಅಮೌಲ್ಯವಾದ ದೇಶ ಯಾವುದೋ ಕಾರಣಕ್ಕೆ ಬಿಟ್ಟು ಹೋಗ್ತಾ ಇದ್ದೆ. ಯಾವುದೋ ಕಾರಣಕ್ಕೆ ಬಿಟ್ಟು ಹೋಗೋದು ಎರಡು ಗುಂಪಿದೆ, ನೆನಪಿರಬೇಕು. ಹಿಂದೆಲ್ಲ ಬರೀ ಸುಖಕ್ಕೋಸ್ಕರ ಹೋಗೋ ಜನ ಇದ್ರು, ಈಗ ಅಂಥವ್ರು ಇಲ್ಲ ಪಾಪ. ಯಾವ ಅನಿವಾರ್ಯವಾಗಿ ಹೋಗೋ ಸ್ಥಿತಿ ಬಂದುಬಿಟ್ಟಿದ್ದಾರೆ ಕೆಲವರಿಗೆ. ಅದು ಹೋಗಿ ಕೆಲಸ ಹೇಳಾಗ್ತೀವಿ ಅಂತ ಹೇಳ್ತಾರೆ. ಇದು ಭಾರಿ ಪದ್ಧತಿ ಕೆಲಸ, ಆ ಕೆಲಸ ನಿಂದೆ ಅದು, ಅದೇನು ಮಾಡಕ್ಕೆ ಬರೋದೇ ಇಲ್ಲ. ಇದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗಿದ್ರೆ ನಮ್ಮ ಜನ ಮಾಡಿಲ್ಲ ಇನ್ನು, ಮಾಡಬೇಕಾದ್ರು ಇಲ್ಲ ಹೋದ್ರೆ ತಪ್ಪಾಗುತ್ತೆ. ಇಲ್ಲಿ ಸಮಾಜ ಹೋಗಿಬಿಡುತ್ತೆ ಅಷ್ಟೇ. ಈಗಾಗಲೇ ಉಳ್ಕೊಂಡಿದ್ದು ಪಾಯಿಂಟ್ ನಾಟ್ 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 ಸಂಸ್ಥೆಗೂ ಇನ್ನು ನಾಟೆ ಆಗಿಬಿಟ್ರೆ ಕಷ್ಟ ಅಷ್ಟೇ. ಸಂಸ್ಥೆಗೂ ಬರೀ ನಾಟ ಆದರೆ ಪದ್ಧತಿ ಆಗುತ್ತೆ. ಒಂದು ವ್ಯವಸ್ಥೆ ಕಲ್ಪಿಸ್ಬೇಕು ಅದಕ್ಕೆ. ನಿವೃತ್ತ ಕರ್ಮ ಪ್ರಕರಣ ದೇಶದಲ್ಲೆಲ್ಲ ಇವತ್ತು ಸಂಧಾನೆ ಮಾಡಿದರೆ ಇವತ್ತು ಇದೇ ಕೆಲಸ ಅಬ್ಸರ್ವ್ ಮಾಡಬೇಕು. ನಾನು ಮಾಡಿದ ಕರ್ಮ ಎಷ್ಟು ನಿವೃತ್ತ ಕರ್ಮ, ಎಷ್ಟು ಪ್ರವೃತ್ತ ಕರ್ಮ. ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಹ ಚರಿತಮಾತ್ಮನಃ. ಪ್ರತಿನಿತ್ಯ ನಾವು ಆಲೋಚನೆ ಮಾಡ್ತಾ ಇದ್ರೆ ನಾವು ಅಕೌಂಟ್ ನಿವೃತ್ತ ಕರ್ಮದಲ್ಲಿದ್ದರೆ ಮಾತ್ರ ಮೋಕ್ಷಕ್ಕೆ ಸೇರುತ್ತದೆ. ಇಲ್ಲದೆ ಹೋದರೆ ಎಲ್ಲ ಇಲ್ಲಿ ಈ ಲೋಕದ್ದೇ ಹೊರತು ಕೆಲಸಕ್ಕೆ ಬರೋದಿಲ್ಲ. ಅದನ್ನೆಲ್ಲ ಯೋಚನೆ ಮಾಡಬೇಕು. ಪ್ರವೃತ್ತ ಕರ್ಮ ತ್ಯಾಗ, ನಿವೃತ್ತ ಕರ್ಮ ಕರಣ, ದೇಶ ಪ್ರಶಂಸ. ದೇಶ ಪ್ರಶಂಸದೊಳಗೆ ಎರಡು ಭಾಗ ಮತ್ತೆ ಭರತಖಂಡ ಆಗಬೇಕು ಒಂದು. ಅದರಲ್ಲೂ ಕೂಡ ಮತ್ತೆ ಏನು ಮಾಡಬೇಕು? ಕೃಷ್ಣಚಾರಸ್ತು ಚರತಿ, ಒಂದು ಕೃಷ್ಣ ಸಾರ ಮೃಗ ಓಡಾಡೋ ಜಾಗ, ಒಳ್ಳೆ ತೀರ್ಥಕ್ಷೇತ್ರ ಅಂತಲ್ಲಿ ಮಾಡಿದರೆ ಭಾರಿ ಶ್ರೇಷ್ಠ. ಅದರಲ್ಲೇ ಮನೆಯಲ್ಲೇ ಮಾಡ್ತೀವಿ ತಿಳ್ಕೊಬೇಡ. ಆ ದೇವ್ರ ಮನೆ ಮಾಡಿ ಹೇಗಿರುತ್ತೆ? ವರಾಂಡದಲ್ಲಿ ಸಂಧಾನ ಮಾಡಿ ಹೇಗಿರುತ್ತದೆ? ವರಾಂಡದಲ್ಲಿ ಸಂಧಾನ ಮಾಡೋಕ್ಕಾಗ್ತದ? ಸಾಧ್ಯ ಇಲ್ಲ. ದೇವ್ರ ಮನೆಯಲ್ಲಿ ಸ್ಪಷ್ಟ ಅಲ್ಲಿ ಮಾಡೋದು ಹೇಗಿರುತ್ತೆ? ನಮ್ಮ ಮನೆಯಲ್ಲಿ ವ್ಯತ್ಯಾಸ ಇದೆ. ನಮ್ಮ ಮನೆಯಲ್ಲೇ ಪೂರ್ವಾಪರ ತಾರತಮ್ಯ ಇದೆ. ಅಲ್ಲಿ ಮತ್ತೆ ದಿಕ್ಕಿದೆ, ಮತ್ತೆ ಪೂರ್ವ ದಿಕ್ಕಿ ಮುಖ ಮಾಡಬೇಕು, ಉತ್ತರಕ್ಕೆ ಮಾಡಬೇಕು, ಈಶಾನ್ಯ ಮಾಡಬೇಕೇ ಹೊರತು ದಕ್ಷಿಣಕ್ಕೆ ತಿರುಗಿ ಆಚಮನ ಅಕಸ್ಮಾತ್ ಮಾಡಿದರೆ ಪುನಃ ಸ್ನಾನೇನ ಶುದ್ಧತಿ. ಇನ್ನೊಮ್ಮೆ ಸ್ನಾನ ಮಾಡಬೇಕು. ಒಮ್ಮೆ ಸ್ನಾನ ಮಾಡೋದೇ ಕಷ್ಟ, ಮನುಷ್ಯ ಇನ್ನೇ ಸ್ನಾನ ಮಾಡ್ತಾನೆ ಮತ್ತೆ ಮುಗಿತಾನೆ. ಪಶ್ಚಿಮಕ್ಕೆ ತಿರುಗಿ ಆಚಮನ ಮಾಡಿದರೆ ಪುನಃ ಆಚಮನ ಮಾಡೋಕ್ಕೆ ಬೇರೆ ಇಡ್ತೀವಿ. ಎರಡು ನಿಯಮಗಳಿವೆಲ್ಲ ಕೂಡ ನಮ್ಮದೇ. ಆಚಮನ ಅಂತ ಗೊತ್ತಿದ್ರೆ ಯಾವ ದಿಕ್ಕು ಅಂತ ಆಮೇಲೆ ಗೊತ್ತಾಗ್ತದೆ. ಮೊದಲು ಅದು ಅರ್ಥ ಮಾಡಿಕೊಂಡ್ರೆ ನಿಯಮಗಳು. ಇವರು ಎಷ್ಟೋ ಅಂದರೆ ಸಾಯಂಕಾಲದ ಅಡಿಕೆ ಕೊಡಬೇಕಲ್ಲ, ಅಲ್ಲೇ ಆಚರಣೆ ಮಾಡಿಬಿಡ್ತಾರೆ. ಹಾಗೆ ಅಡಿಕೆ ಕೊಡೋದು ಆಚರಣೆ ಮಾಡಿಬಿಡೋದು, ಹಾಗೆ ಮಾಡಬಾರ್ದು. ಆಚರಣೆ ಸಂಕಲ್ಪ ಈ ಕಡೆ ಮಾಡಿಕೊಂಡು ಆ ಕಡೆ ತಿರುಗಬೇಕು. ಆ ಕಡೆ ಮತ್ತೆ ಅಡಿಗೆ ಮತ್ತೆ ಈ ಕಡೆ ತಿರುಗಿ ಆಚರಣೆ ಮಾಡಬೇಕೇ ಹೊರತು ಅಲ್ಲೇ ಮಾಡಬಾರ್ದು. ನಮಗೆ ಗೊತ್ತಿಲ್ಲದೆ ಮಾಡೋರು ಕೆಲವರು, ಸಿಂಪ್ಲಿಫೈ ಮಾಡ್ಕೊಳ್ಳೋದು ಕೆಲವರು, ಯಾರು ಮತ್ತೆ ದೂರ ತಿರುಗ್ತಾರೆ ಅಲ್ಲೇ ಮಾಡಿಬಿಡ್ತಾರೆ. ಆ ಸೋಮಾರಿತನ ಮಾಡೋ ಪ್ರಯೋಜನ ಇಲ್ಲ. ನಾವು ನೀವು ಕ್ಲಿಕ್ ಮಾಡೋದು ಸೋಮಾರಿತನ ಮಾಡಿ ಅಲ್ಲೇ ಇರ್ತದೆ, ಮುಂದಕ್ಕೆ ಹೋಗೋದಿಲ್ಲ ಕಂಪ್ಯೂಟರ್. ಆ ಕ್ಲಿಕ್ ಮಾಡ್ತಾ ಹೋಗ್ತಾ ಮಾಡ್ತಾ ಹೋದ ಮುಂದೆ ಯಾವ ಪ್ರೊಸೀಡ್ ಆಗ್ತೀರೋ ಅದು ಮಾಡಲೇಬೇಕಾಗ್ತದೆ. ದೇಶ ಪ್ರಶಂಸ ಕಾಲ ಪ್ರಶಂಸಾ ಪ್ರಕರಣ ಅವ್ರು ಹೇಳ್ತಾರೆ. ಕಲ್ಪಾಯುಷಾಂ ಸ್ಥಾನ ಜಯಾತ್ ಪುನರ್ಭವ, ಕ್ಷಣಾಯುಷಾಂ ಭಾರತ ಭುಜಯೋ ವರಹ. ಎಂಥ ಮಾತದು! ನಾವು ಬೇರೆ ಲೋಕಗಳಲ್ಲಿ ಕಲ್ಪಗಟ್ಟಲೆ ಬದುಕೋದಕ್ಕಿಂತ ಭರತಖಂಡದೊಳಗೆ ಒಂದು ಕ್ಷಣ ಬದುಕಿದ್ರೆ ಸಾಕು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಒಂದು ಕ್ಷಣ ಬದುಕಿದ್ರೆ ಸಾಕು. ಅದನ್ನು ಮರ್ತ್ಬಿಟ್ಟಿದ್ದೆ. ಒಂದು ಯಾವ ಕ್ಷಣದಲ್ಲಿ ಬಿಟ್ಟು ಹೋಗ್ತೀವೋ ಅಂತ ಕಾಯ್ತಿರ್ತಾನೆ ಪುಣ್ಯಾತ್ಮ. ಹಾಗಾಗಬಾರ್ದು. ದೇಶ ದೇಶ ನಾವು ಮುಂದೆ ಅರ್ಥ ಮಾಡಿ ಬೇರೆ ದೇಶಕ್ಕೆ ಹೋದರೆ ಮದ್ರಾಚಾರ ಓಡಾಡಿದ ಜಾಗನ ಅದು, ಜೈತೀರ್ಥರು ಓಡಾಡಿದ ಜಾಗನ, ಯಾವ ದಾಸರು ಓಡಾಡಿದ ಜಾಗ ಅದು? ಮೈಲಿಗೆ ಕಷ್ಟ ಮುಗಿದೋಯ್ತದೆ. ನಮ್ಮ ದೇಶದಲ್ಲಿರೋ ಭಾಗ್ಯ ಗಂಗಾ ನದಿ ಯಾವ ದೇಶದಲ್ಲಿದೆ? ನಮ್ಮಲ್ಲಿ ಗೋದಾವರಿಯಲ್ಲಿ. ಎಲ್ಲ ಪುಣ್ಯ ನಮ್ಮ ದೇಶದವ್ರು ಬೇರೆ ಕಡೆಗಿಲ್ಲ. ನದಿ ತಗೊಳ್ಳಿ, ಬೆಟ್ಟ ತಗೊಳ್ಳಿ, ಜ್ಞಾನಿಗಳನ್ನು ತಗೊಳ್ಳಿ, ಗ್ರಂಥ ತಗೊಳ್ಳಿ, ಪ್ರತಿಯೊಂದು ನಮ್ಮ ದೇಶದ್ದೆ ಅಂದ ಮೇಲೆ ಅದು ಎಷ್ಟು ಪಾವಿತ್ರ್ಯ ಇದೆ. ಬೇರೆ ದೇಶಕ್ಕೆ ಹೋಗ್ಬೋದು ಅಂದರೂ ಹೋಗಬಾರ್ದು ಅನ್ನೋಷ್ಟು ಮಟ್ಟಿಗೆ ನಮ್ಮ ಅನುಕೂಲ ಇರಬೇಕಾದ್ರೆ ಇಲ್ಲೇ ಇರಬೇಕು ಅನ್ನೋದು ದೊಡ್ಡದಾದ ಅಂಶ. ಕಾಲ ಪ್ರಶಂಸಾ ಪ್ರಕಾರ ನಾವೆಲ್ಲ ಕೊನೆಗೆ ಬರೋದೇನು ಗೊತ್ತಾ ಸ್ವಾಮಿ? ಎಲ್ಲ ಕರೆಕ್ಟೇ. ದರಿದ್ರ ಕಲಿಯುಗ ಇದು, ಸಾಧನೆ ಮಾಡೋಕ್ಕೆ ಆಗೋದಿಲ್ಲ. ಮುಂದಿನ ಜನ್ಮ ಗ್ಯಾರಂಟಿ. ಕೃತಯುಗದಲ್ಲೇ ನಾವು ಮಾಡೋ ಮತ್ತೆ ಸಾಧನೆ, ಕಲಿಯುಗದಲ್ಲಿ ಸಾಧನೆ ಆಗೋದಿಲ್ಲ. ಅನೇಕರ ವಾದ ಇದೆ. ಅದಕ್ಕೆ ಹೇಳ್ತಾರೆ, ಕಲಿಯುಗ ಏನು ತಿಳ್ಕೊಂಡಿದ್ದೀರಿ ಗೊತ್ತಾ? ಇದು ಬೇರೆ ಯುಗಕ್ಕಿಂತ ಭಾರಿ ದೊಡ್ಡ ಯುಗ ಅಂತ ಹೇಳ್ತಾರೆ. ಕಲಿಯರೇಕೋ ಮಹಾನ್ ಗುಣ, ಬೇರೆ ಯುಗದಲ್ಲಿ ಸಾಧನೆ ಮಾಡಬಹುದು, ಆದರೆ ಕಲಿಯುಗದಲ್ಲಿ ಸಾಧನೆ ಮಾಡೋದಕ್ಕೆ ಎಷ್ಟು ಗೊತ್ತ ವ್ಯತ್ಯಾಸ? ಬೇರೆ ಯುಗಗಳಲ್ಲಿ 100 ವರ್ಷ ಮಾಡೋ ಸಾಧನೆಯನ್ನು ಕಲಿಯುಗದಲ್ಲಿ 1 ವರ್ಷದಲ್ಲಿ ಮಾಡಬಹುದು. ಬೇರೆ ಯುಗದಲ್ಲಿ ಎಷ್ಟೋ ದಿವಸದಲ್ಲಿ ಮಾಡೋ ಕೆಲಸನ ಕಲಿಯುಗದಲ್ಲಿ 1 ಕ್ಷಣದಲ್ಲಿ ಮಾಡಬಹುದು. ಅಂದರೆ ಕಲಿಯುಗಕ್ಕೆ ಭಾರಿ ಬೆನಿಫಿಟ್ ಉಂಟು. ಯಾತಕ್ಕೆ ಗೊತ್ತಾ? ಎಲ್ಲ ಆಪೋಸಿಟ್ ಸಾಧನೆ, ವಿಘ್ನ ತರತಕ್ಕಂಥ ವಾತಾವರಣ ಇದೆ. ಇಂಥ ಹೊತ್ತಲ್ಲಿ ಸಾಧನೆ ಮಾಡ್ತೇವಲ್ಲ, ಮಹತ್ವ ಭಾರಿ ಜಾಸ್ತಿ. ಎಲ್ಲ ಏಕಾಶಿ ಊಟ ಮಾಡೋ ಜನ ಮನೆಗಿರೋರೆಲ್ಲ ಒಬ್ಬನ ಏಕಾಶಿ ಉಪವಾಸ ಮಾಡ್ತಾರಲ್ಲ, ಭಾರಿ ಪುಣ್ಯವಂತವ್. ಎಲ್ಲರೂ ಉಪವಾಸ ಮಾಡ್ಯಾರ, ಇವನು ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಬರ್ತೀವಿ, ಇವನೇನು ಮಹಾ ಅಂತ ಹೇಳ್ಬಿಡ್ತಾ. ಹಿಂದೆ ಕೆಲಸ ರಿಸಲ್ಟ್ ಬಂದಿತ್ತು, ಯಾಕೆ ಗೊತ್ತಾ? ಎಲ್ಲ 80% 90% ಇದ್ದವ್ರು. ಅವ 70 ತೊಗೊಂಡು ಭಾಳ ದೊಡ್ಡ ಇದ್ದ ಲೆಕ್ಕ. ಅವರು 70% ತಾಯಿ 70 ಅವನು 90 ತೊಗೊಂಡಿದ್ದಾರೆ ಅಂತ ಹೇಳ್ತಿದ್ರು. ಎಲ್ಲ ಫೇಲ್ ಆದಾಗ 35 ತೊಗೊಂಡ್ರೆ ಬೃಹಸ್ಪತಿ, 35 ಬಿಡಿಸೋಡೆ ಇವರಂತ ಪಂಡಿತನೇ ಇಲ್ಲ, ಎಲ್ಲರೂ ಫೇಲ್, ಒಬ್ಬರೇ ಪಾಸ್. ಇವರು ಹಿಂದೆ SLC ಆಗೇ ಆಗ್ತಿತ್ತಂತೆ. ನಮ್ಮ ತಂದೆಯೆಲ್ಲ ಓದ್ಬೇಕಾದ್ರೆ ಇಡೀ ಸ್ಟೇಟ್ ಒಬ್ಬರೇ ಪಾಸ್ ಆಗ್ತಿದ್ದಾರೆ, ಒಬ್ಬರೇ ಇಬ್ಬರು ಅಷ್ಟೇ. ಆಗಿನ ಕಾಲದ BSc SSLC ಮತ್ತು PhD ಯಾವುದೇ ಲೆಕ್ಕಕ್ಕೆ ಬರೋದಿಲ್ಲ, ಅಂತ ಕ್ವಾಲಿಟಿ ಇರ್ತಾ ಇತ್ತು. ಅದಕ್ಕೇನೆ ಕಲಿಯುಗದಲ್ಲಿ ಸಾಧನೆ ಮಾಡೋದಕ್ಕೆ ವಿಘ್ನಗಳು ಜಾಸ್ತಿ ಆದ್ದರಿಂದ ಇಲ್ಲಿ ಸಾಧನೆ ಮಾಡ್ತೇವಲ್ಲ, ತುಂಬ ಪುಣ್ಯ ಬರುತ್ತಾದ್ರಿಂದ ಕಾಲಪ್ರಶಂಸಾ ಪ್ರಕಾರ ಕಲಿಯರೇಕೋ ಮಹಾನ್ ಗುಣ. ಹೆಚ್ಚು ಪಾಪ ಮಾಡಿದರೂ ಕಡಿಮೆ ಫಲ, ಕಡಿಮೆ ಪುಣ್ಯ ಮಾಡಿದರೂ ಹೆಚ್ಚು ಫಲ. ಅದಕ್ಕೆ ಕಲಿಯುಗನ ಭಾರಿ ಹೊರಡುತ್ತಾರೆ ಅಂತ ಹೇಳ್ತಾರೆ. ನಮ್ಮ ಮೊದಲೇ ನೆನಪಿರುತ್ತೆ, ನಾವು ಹೆಚ್ಚು ಪಾಪ ಮಾಡಿದ್ರೆ ಕಡಿಮೆ ಫಲ ಅಂತ ಇರುತ್ತಲ್ಲ, ಓ ಪಾಪ ಮಾಡಬಹುದು ಅಂತ ತಿಳ್ಕೊಂಡ್ಬಿಡ್ತೇವೆ ಅಷ್ಟೇ. ಅದಲ್ಲ, ಇಲ್ಲಿ ಪುಣ್ಯ ಮಾಡಿದರೆ ಹೆಚ್ಚು ಪುಣ್ಯ ಆ ಭಾಗ ಆ ಆ್ಯಂಗಲ್ ನೋಡಬೇಕು. ಯಾವಾಗಲೂ ಕೂಡ ಒಂದು ಏಕಾಶಿ ಮಾಡಿ ಅದೇ ಅಶ್ವವೇಧ ಆಗ ನಮ್ಮ ಕಲಿಯುಗಕ್ಕೆ, ಇದೇ ಅಶ್ವವೇಧ ಆಗಬೇಕಾಗಿಲ್ಲ. ಏಕಾಶಿ ಮಾಡೋದೇ ಸಾಕು, ಚಾತುರ್ಮಾಸ್ಯವ್ರತಾದ ದೊಡ್ಡ ಮಹಾಯಜ್ಞ ಅದು. ಒಂದು ಆ ಬೇರೆ ಯುಗದಲ್ಲಿ ಲೆಕ್ಕನೇ ಇಲ್ಲ ಅವೆಲ್ಲ ಕೂಡ. ಮಧ್ಯಯುಗದಲ್ಲಿ ಹೇಳಬೇಕಾದ್ರೆ ಮಧ್ಯಯುಗ ಭಟ್ರು ಸೇವೆ ಮಾಡಿದರು ದಂಪತಿಗಳು. ಏನು ಹೇಳ್ತಾರೆ ಅವರು? ತೀವ್ರೈಹಿ ವಯೋರಥ ಮುಖೈಹಿ ವಿವಿಧ